ಮೊದಲೇ ಕಾಮಾಲೆ ರೋಗ ಗತಿಯನಾಗುತ್ತೆ, ಬಿಟ್ಟು ಬಿಡು ತಿನ್ಬೇಡ, ಅವನಿಗೆ ಇನ್ನೊಂದು ಬೇಡ ಕೇಳಿಕೊಂಡ ಅಂತ ಹೇಳ್ತಾರೆ. ಈಗ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಅವನಿಗಿದೆ, ಇವನಿಗಿಲ್ಲ. ಅವರು ಅನೇಕರಿಗೆ ಗೊತ್ತಿಲ್ಲ, ತುಂಬಾ ರೋಗ ಬಂದವನಿಗೆ ನೀವು ಬೆಕ್ಕಾದ್ ಬಡಿಸಬೇಕಾದ್ರೆ ಕ್ಷೀರ್ ಹಾಕಿ ಮೈಸೂರು ಪಾಕ್ ಹಾಕಿ ಬೆಕ್ಕಾದ್ ಹಾಕಿ, ಅವನಿಗೆ ನೋಡೋಕ್ಕೂ ಆಗೋದಿಲ್ಲ, ಅಸಹ್ಯ ಬಂದ್ಬಿಡುತ್ತೆ. ಅಬ್ಬ ನನ್ನ ಬೆಳೆ ಎದ್ದೋಗ್ತೀರಿ ಅಂತ ಹೇಳ್ತಾನೆ. ಯಾಕೆ ಎಂಜಾಯ್ ಮಾಡಕ್ ಆಗೋದಿಲ್ಲ ಅವನಿಗೆ, ರೋಗ ಇದೆ ಎಂಜಾಯ್ ಮಾಡಕ್ಕಾಗೋದಿಲ್ಲ. ನಿರೋಗಿ ನೋಡಿದ ತಕ್ಷಣ ಇನ್ಸೋಪ್ ಹಾಕಿ ಇನ್ನೆಷ್ಟೇ ಇದೆ ಎಷ್ಟೇ ಅಂತ ಹೇಳ್ತಾನೆ. ಮೊದಲಾಗ್ಲೇ ಇಷ್ಟೇ ಇನ್ಸೋಪ್ ಇಟ್ಟಿದ್ದೀರ ಅದನ್ನು ಹಾಕಿಬಿಡಬೇಕಾದ್ರೆ ಅಂತ ಹೇಳ್ತಾನೆ. ಯಾಕೆ ಎಂಜಾಯ್ ಮಾಡ್ತಾನೆ. ಇವತ್ತು ನಾವು ರೋಗಿಗಳಾದ್ದರಿಂದ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ. ಕಾಮಕ್ರೋಧಗಳ ರೋಗ ಇದ್ದವನಿಗೆ ಎಂಜಾಯ್ ಮಾಡಕ್ ಆಗೋದಿಲ್ಲ, ಅದಿಲ್ದವನಿಗೆ ಮಾತ್ರ ಎಂಜಾಯ್ ಮಾಡಕ್ ಆಗೋದ್ರಿಂದ ಆಗುತ್ತೆ. ಆದ್ರಿಂದ ಅಪರೋಕ್ಷ ಜ್ಞಾನಿಗಳಾಗಬೇಕು, ಸ್ಥಿತಪ್ರಜ್ಞನಾಗಬೇಕು. ಅದು ದೃಷ್ಟಾಂತವಾಗಿ ನಾವು ಎರಡು ಕಥೆ ಕೇಳುತ್ತೇವೆ, ಒಂದು ಕೃಷ್ಣನ ಕಥೆ, ಒಬ್ಬ ಭೀಮನ ಕಥೆ. ಕೃಷ್ಣನ ಕಥೆ, ಭೀಮನ ಕಥೆ, ಅವರಿಬ್ಬರ ಕಥೆಯಲ್ಲಿ ದೊಡ್ಡ ಅಂಶ ಏನು ಗೊತ್ತೇನು? ಕೃಷ್ಣನಿಗೆ ಹೆಂಡಂದರ ಸಂಖ್ಯೆ ಎಷ್ಟು ಗೊತ್ತಾ? 16108 ಹೆಂಡಂದರು, 16108. ದಾಸರು ಹೇಳ್ತಾರೆ, ಇಬ್ಬರ ಹೆಂಡಿಯರ ಸುಖವ ಇಂದು ಕಂಡೆ ಅಂತ ಹೇಳಿಬಿಟ್ಟು ಗಾಬರಿಯಾಗಿ ಹೇಳ್ತಾರೆ, ಇಬ್ಬರ ಹೆಂಡರಿದ್ದರೆ ಭಾರಿ ಭಯ ಅಂತ ಹೇಳಿಬಿಡ್ತಾರೆ. ಅದೇ ದಾಸರು ಹೇಳ್ತಾರೆ, ಕೆಟ್ಟ ಹೆಂಡತಿ ಆದ್ರೆ ಒಬ್ಬಳಿದ್ರು ಅಷ್ಟೇ ಭಯ ಅಂತ ಹೇಳ್ತಾರೆ. ಹೆಂಡತಿ ಏಕವಚನ, ಹೆಂಡತಿ ಪ್ರಾಣ ಹೆಂಡತಿ ಏಕವಚನ. ಇಬ್ಬರ ಹೆಂಡಿರ ಸುಖವ ಇಂದು ಕಂಡೆ ದ್ವಿವಚನ. ನಮ್ಗೆ ಒಬ್ಬ ಹೆಂಡತಿಯಿಂದ ಕಷ್ಟ, ಇಬ್ಬರ ಹೆಂಡಂದ್ರೆ ಕಷ್ಟ. ಕೃಷ್ಣನಿಗೆ 16108 ಹೆಂಡಂದಿರು. ಪಾಪ ಕೃಷ್ಣನ ಕಥೆ ಕೇಳ್ಬಿಟ್ರೆ ಅಯ್ಯೋ ಪಾಪ ಅನ್ಬೇಕಾಗಿ ಉಳಿದವರು ಸುಮ್ಮನೆ ಕಥೆ ಕೇಳಿದವರಿಗೆ ಪಾಪ ಕೃಷ್ಣನ ಕಥೆ ಕೇಳಕ್ ಸಾಧ್ಯನೇ ಇಲ್ಲ, ಎಷ್ಟು ಕಷ್ಟಪಡ್ತಿದ್ನ ಕೃಷ್ಣ ಪಾಪ. ಆದ್ರೆ ಕೃಷ್ಣನ ಕಂಡ್ರೆ ಭಕ್ತಿ ಬರೋದಿಲ್ಲ, ಪಿಟಿ ಆಗುತ್ತದೆ ಅಂತ ಹೇಳಬೇಕಾಗುತ್ತೆ ಅಷ್ಟೇ. ಇನ್ನು ಭೀಮನ ಕಥೆ ಅನೇಕರಿಗೆ ಗೊತ್ತಿಲ್ಲ. ಭೀಮನಿಗೆ ಅನೇಕರು ಎಷ್ಟನ ಹೆಂಡಂದ್ರೆ ಗೊತ್ತಿಲ್ಲ ಭೀಮನ ಬಗ್ಗೆ ಯಾರಿಗೂ ಕೂಡ. ಅವರಿಗೆ ಭೀಮ ಏನೇನೋ ಮಾಡ್ದ ಅಂತ ಗೊತ್ತಿದೆ, ಹೆಂಡಂದ್ರ ಸಂಖ್ಯೆ ಗೊತ್ತಿಲ್ಲ. ಭೀಮನ ಹೆಂಡತಿಯ ಬಗ್ಗೆ ತುಂಬಾ ಜನ ಕೇಳಿರೋದು ಅಂದ್ರೆ ದ್ರೌಪದಿ ಅಷ್ಟೇ ಕೇಳಿರೋ, ಅಬ್ಬಪ್ಪ ಅಂದ್ರೆ ಹಿಡಿಂಬೆ ಇಬ್ಬನು ಕೇಳಿರ್ತಾರಷ್ಟೇ. ಮೊದಲೇ ಹಿಡಿಂಬೆ ಏನ್ ಎಂಜಾಯ್ ಮಾಡಿರ್ಬೇಕು ಲೆಕ್ಕ ಹಾಕಿ ನೋಡೋಣ. ಹಿಡಿಂಬೆ ಅಂತ ಹೆಂಡತಿ ಹೋದ್ರೆ ಗೋವಿಂದ ಅಲ್ಲಿ, ಹಿಡಿಂಬೆ ಒಂದು ಕಡೆಗೆ, ದ್ರೌಪದಿ ಒಂದು ಕಡೆಗೆ, ಕಾಳಿ ಅಂತಿನ್ನು ಬೆಂಡತಿ. ಕಾಳಿ ಹೆಂಡತಿ ಕಾಳಿ ಆದ್ರೆ ಗತಿ ಏನಾಗಬೇಕು? ಕಾಳಿ ಅಂದ್ರೆ ದುರ್ಗೆ ಕಾಳಿ ಅಂತ ಅರ್ಥಲ್ಲ, ಭಾರತೀ ದೇವಿ ಕಾಳಿಯಾಗಿ ಹುಟ್ಟಿರ್ತಾರೆ, ಕಾಶಿರಾಜನ ಮಗಳಾಗಿ ಹುಟ್ಟಿರ್ತಾರೆ. ಕಾಳಿಪತಿ ಅಂದ್ರೆ ಭೀಮಸೇನ. ಒಬ್ಬ ಹೆಂಡತಿ ಹಿಡಿಂಬೆ, ಒಬ್ಬ ಹೆಂಡತಿ ಕಾಳಿ, ಏನ್ ಸುಖವಾಗಿರಬಹುದು. ಇನ್ನೊಬ್ಬ ಹೆಂಡತಿ ದ್ರೌಪದಿ, ಆಕ್ಯಾರು? ಬೆಂಕಿಯ ಮಗಳು, ಭಾರಿ ಸಿಟ್ಟಿನವಳು ಅಂತ ನೋಡಲು ಕಾಣಿಸುತ್ತೆ. ಬೆಂಕಿಯ ಮಗಳು ಅಂದ್ರೆ ಅವರೇ ಬೆಂಕಿ ಅಲ್ಲ, ಬೆಂಕಿ ಮಗಳಾಕಿ ಅಗ್ನಿಕುಂಡದ ಮಧ್ಯೆ ಹುಟ್ಟಿ ಬಂದ್ಬಿಟ್ಟಿದ್ದಾರೆ. ಏನಪ್ಪ ಭೀಮನ ಗತಿ ಅಂತ ಹೇಳ್ಕೊಂಡ್ರೆ ಅಷ್ಟೇ ಅಲ್ಲ, ಭೀಮನಿಗೆ ಇನ್ನು ಕೂಡ ಒಟ್ಟಾಗಿ 21 ಹೆಂಡರು, ಒಟ್ಟು 24 ಹೆಂಡಂದ್ರು ಇದ್ರು. ಅಂದ್ರೆ ಭೀಮನಿಗೆ 24 ಹೆಂಡಂದ್ರು, ಕೃಷ್ಣನಿಗೆ 16108 ಹೆಂಡಂದ್ರು. ತಮಾಷೆ ಏನು ಗೊತ್ತಾ? ಕೃಷ್ಣ ಸರ್ವೋತ್ತಮ, ಭೀಮ ಜೀವೋತ್ತಮ. ಎಷ್ಟು ಆಶ್ಚರ್ಯ ಇದು! ನಮ್ಮ ಪ್ರಕಾರ ಪೂರ್ ಸಲೋಸತ್ತೆ ತೆರಲೆಕ್ ಹೋದ್ರೆ ಗ್ರೇಟ್ ಸಲೋಸತ್ತೆ ಸಾಕ ತೆರೀತ. ಆತ ಎವರು ಗ್ರೇಟ್ ಕೃಷ್ಣ, ಸರ್ವೋತ್ತಮ, ಇವರು ಜೀವೋತ್ತಮರು. ಯಾತಕ್ಕೆ ಅದಕ್ಕೆ ಹೇಳ್ತಾರೆ ಧರ್ಮರಾಜ ಏನ್ ಮಾಡಿ ನನಗೆ ಗೊತ್ತಾಗ, ಅನರ್ಕ್ ಹೋದ ಮೇಲೆ ನಾನಿನ್ನ ವಿರಕ್ತನಾಗಿ ಇರ್ತೇನೆ, ಸನ್ಯಾಸಿಯಂತೆ ಇರ್ತೇನೆ, ನನಗೆ ಸಂಸಾರ ಬೇಡ ಅಂತ ಹೇಳಿ ನಿವೃತ್ತ ಜೀವನ ಸಾಕಿಬಿಟ್ಟನು ಧರ್ಮರಾಜ. ಆದರೆ ಭೀಮಸೇನ ಹಾಗೆ ಮಾಡಲಿಲ್ಲ. ಧರ್ಮರಾಜ ನಿವೃತ್ತ ಜೀವನವನ್ನು ಗಳಿಸಿ ಅನುಷ್ಠಾನಕ್ಕೆ ತಂದು ಸುಖ ಪಡ್ತೇನೆ ಅಂತ ಹೇಳಿದ. ಭೀಮ ಹಾಗೆ ಮಾಡಲಿಲ್ಲ. ಭೀಮ 24 ಹೆಂಡರ ಮಧ್ಯೆ ವಾಸ ಮಾಡಿದ, ಆದರೆ ಮನಸ್ಸಿಗೆ ಏನೇನು ವಿಕಾರನೇ ಇಲ್ಲ, ಆರಾಮವಾಗಿದ್ದಾನೆ. ಕೃಷ್ಣ 16108 ಹೆಂಡರ ಜೊತೆ ಆರಾಮವಾಗಿದ್ದಾನೆ, ವಿಕಾರನೇ ಇಲ್ಲ. ಯಾತಕ್ಕೆ? ಕೃಷ್ಣ ತಾನೇ ಹೇಳ್ತಾನೆ, ಇಂದ್ರಿಯ ನಿಗ್ರಹ ಇದ್ದವನಿಗೆ ವಿಷಯಾನುಭವ ಅಂಬೋದು ಎಂದು ಕೆಡಕುಂಟು ಮಾಡೋದೇ ಇಲ್ಲ. ತನಗೆ ತಾನೇ ಸಾಕ್ಷಿ ಕೃಷ್ಣ, ಇದೆ ತನಗೆ ತಾನೇ ಸಾಕ್ಷಿ. ಅರ್ಜುನ ಇಷ್ಟಿದ್ದೇನಲ್ಲ, ಈ ಕೆಂಡಂದ್ರ ನನಗಿದ್ದಾರಲ್ಲ, ತಾನು ಯಾರು ಗೊತ್ತಾ? ಅನಾದಿ ಬ್ರಹ್ಮಚಾರೀಚ. ಇಷ್ಟು ಬೆಂಡಂದ್ರಿದ್ದಾರೆ ಅನಾದಿ ಬ್ರಹ್ಮಚಾರಿ ಅಂತ ಕೃಷ್ಣ, ಅನಾದಿ ಬ್ರಹ್ಮಚಾರಿ. ಯಾಕೆ? ತಾತನ ಪೂರ್ತಿ ತನ್ನ ಮತ್ತೆ ನಿಯಂತ್ರಣ ಇದೆ ಕೃಷ್ಣನಿಗೆ, ಸರ್ವೋತ್ತಮ ಭಗವಂತ ಆನಂದವಾಗಿದ್ದಾನೆ. ಆದರೆ ದಶರಥ ರಾಜ ಒಬ್ಬ ಕೈಕೇಯಿಗೆ ಸಮರ್ಥ ಕಂಡುಬಿಟ್ಟ ಲೆಕ್ಕಾಗಿ, ಒಬ್ಬ ಕೈಕೇಯಿಂದ ಏನೇನೋ ಆಗೋಯ್ತು ಆತನಿಗೆ, ಪಾಪ ಹತೋಟಿ ಇಲ್ಲ. ಹಾಗಾಗಿ ಆ ಕೃಷ್ಣ, ಅದೇ ಸತ್ಯಭಾಮಾದೇವಿ ಹೇಳ್ತಾರೆ, ಕೃಷ್ಣನನ್ನ, ಕೃಷ್ಣ 16108 ಜನಗಳನ್ನ ಅವರ ರೂಪಕ್ಕಾಗಲಿ ಅಥವಾ ಬೇರೆ ಕಾರಣಕ್ಕಾಗಲಿ ಮೂಡಿಸಿ ಬಿಟ್ನೋ ಅಂತ ಪ್ರಶ್ನೆ ಬಂದ್ರೆ, ಮಹಾಭಾರತ ವನಪರ್ವದೊಳಗೆ ಸತ್ಯಭಾಮಾದೇವಿ ದ್ರೌಪದಿಯ ಮುಂದೆ ಕೂತು ಮಾತಾಡ್ತಾ ಇದ್ದಾರೆ. ಅಮ್ಮ ದ್ರೌಪದಿ, ನನಗೆ ಭಾರಿ ಆಶ್ಚರ್ಯವಾಗ್ತಾ ಇದೆ, ನೀನು 5 ಜನ ಗಂಡಂದ್ರೆ ಹೆಂಡತಿ, ಲೋಕದ ಕಣ್ಣಿಗೆ ಹಾಗೆ ತಾನೆ, ಒಳಗದ ಬೇರೆ ಲೋಕದ ಕಣ್ಣಿಗೆ ಹಾಗೆ ಹೆಂಡತಿಯಾಗಿ ಎಷ್ಟು ಸುಖವಾಗಿದ್ದಿ, ನಿನ್ನ ಗಂಡಂದ್ರೆ ಎಷ್ಟು ಸುಖವಾಗಿದ್ದಾರೆ, ನೀನು ಸುಖವಾಗಿದ್ದಿ. ಆದ್ರೆ ನಮ್ಮ ಸ್ಥಿತಿ ಹಾಗಲ್ಲ, ನಾವು ಕೃಷ್ಣನಿಗೆ 16108 ಜನ ಹೆಂಡಂದಿರಿದ್ದೇವೆ, ಇಷ್ಟು ಜನ ಇದ್ರು ಕೂಡ ಕೃಷ್ಣನನ್ನು ಗೆಲ್ಲಕ್ಕೆ ನಮಗೆ ಯಾರಿಗೂ ಆಗಿಲ್ಲ ಅಂತ ಹೇಳಿಬಿಡ್ತಾರೆ. ಸತ್ಯವಾಗಿ ಒಪ್ಪುತ್ತಾ ಇದ್ರೆ ಕೃಷ್ಣ ಗೆಲ್ಲಕ್ಕೆ ನಮಗೆ ಆಗಿಲ್ಲ, ಜನ ತಿಳ್ಕೊಂಡಿದ್ದೇನೋ, ಇಷ್ಟು ಜನ ಹೆಂಡಂದಿರಿದ್ದರೆ ಕೃಷ್ಣ ಸೋತು ಬಿಟ್ಟ ಅಂತೇಳಿ. ಕೃಷ್ಣ ಯಾರಿಗೂ ಸೋತೇ ಇಲ್ಲ, ಸತ್ಯವಾದರೆ ಭಾರಿ ಜಗಳಗಂಟೆ ಹೆಸರಾದವರು ಅವರಿಗೆ ಸೋತಿಲ್ಲ, ಕೆಟ್ಟ ಉಳಿದವರು ಯಾರು ಸೋತಾನೆ ಈ ಮಧ್ಯೆ? ಸತ್ಯವಾದ ಜಗಳಗಂಟೆ ಅಲ್ಲ, ಗೊತ್ತು, ಸಾಕ್ಷಾತ್ ಮಹಾಲಕ್ಷ್ಮಿನೇ ಲೋಕದ ಕಣ್ಣಿ ಹಾಗಿದ್ದಾರೆ. ಈ ನಮಗೆ ತಿಳಿಯುತ್ತೆ, ಮನುಷ್ಯ ಈ ಆಹಾರ ಅವರಿಗೆ ದೋಷ ಅಲ್ಲ, ಜೀರ್ಣಶಕ್ತಿ ಇದ್ದವನಿಗೆ ಎಷ್ಟಿಂದ್ರೆ ಯೋಚನೆ ಇಲ್ಲ. ಅದೇ ರೀತಿಯಲ್ಲಿ ಇಂದ್ರಿಯ ನಿಗ್ರಹ ಇದ್ದವನಿಗೆ ಯಾವ ಭೋಗವೂ ಯೋಚನೆ ಮಾಡೋದಿಲ್ಲ, ಇಲ್ಲದೇ ಇದ್ದವನಿಗೆ ಯಾವ ಯೋಚನೆಯೂ ಅವನಿಗೆ ಕಡಿಮೆ, ಅತ್ಯಂತ ಅನಾಹುತ ಕಾರಣವಾಗುತ್ತೆ. ಅಂದ್ರೆ ಕೃಷ್ಣ ಕಥೆಯನ್ನು ಹೇಳ್ತಿದ್ದಾನೆ, ತುಂಬಾ ಜನ ಮರಿಬಾರದು, ಭಗವದ್ಗೀತೆ ತತ್ವಗಳ ರಾಶಿ ಅದು ಒಂದು. ಅದು ಎಕ್ಸಾಂಪಲ್ಸ್ ಬೇಕು ಅಂದ್ರೆ ಮಹಾಭಾರತ ಓದಬೇಕು, ಭಾಗವತ ಓದಬೇಕು. ಅದು ಬಿಟ್ಟು ಹಾಗೆ ಓದಿಬಿಟ್ರೆ ಸುಮ್ಮನೆ ಹೇಳ್ತಾನೆ ಇರ್ತಾನೆ, ಕೇಳ್ತಾನೆ ಇರ್ತಾನೆ, ತೂಕಿಸಿ ಶುರು ಮಾಡಿಬಿಟ್ಟಿರ್ತಾರೆ. ಆಗ್ಲೇ ತೂಕಡಿಕೆ ಬರುತ್ತೋ ಅಂತ ಅರ್ಥ ಆಗೋದಿಲ್ಲ. ಏನು ಭಗವಂತ ಹೇಳಿದ್ದಾನೋ ತಾನು ಮಾಡಿ ತೋರಿಸ್ತಾ ಇದ್ದಾನೆ. ಅದಿಷ್ಟು ಕೂಡ ಅರ್ಜುನ ಜ್ಞಾನಿಗೆ ಆನಂದ ಬೇರೆಯವರಿಗಿಲ್ಲ, ಯಾಕಂದ್ರೆ ನನ್ನೇ ನೋಡೋ ಅನ್ನೋ ಅರ್ಥಗಳು ಹೇಳುತ್ತಾನೆ. ಅದಕ್ಕೆ ಮತ್ಪರಹ ಮತ್ಪರಹ ಅಂತ ಹೇಳಿ ತಾನು ಸರ್ವೋತ್ತಮವಾಗಿ ತಿಳ್ಕೊಂಡೋಡು, ನಿನಗೆ ಆಗ ಅರ್ಥವಾಗುತ್ತೆ. ಭೀಮಸೇನ ಕಥೆ ಕೇಳು, ಆಗ ಅರ್ಥವಾಗುತ್ತೆ. ಅರ್ಜುನನಿಗೆ ಹಾಗೆ ಮಾಡಕ್ಕಾಗಲಿಲ್ಲ. ಅರ್ಜುನ ಊರ್ವಶಿಯ ಸಂಪರ್ಕ ಬಂತು, ಊರ್ವಶಿ ಬಂದ್ಲು, ಅರ್ಜುನ ಹಠ ಮಾಡಿದ. ಅಲ್ಲಿ ಕಥೆ ನಮಗೆ ಬೇಡ. ಈಗ ಊರ್ವಶಿ ಏನ್ ಮಾಡಿದ್ರು ಗೊತ್ತೇನು, ಶಾಪನೇ ಕೊಟ್ಬಿಡ್ತಾಳೆ. ಅದು ಸಣ್ಣ ಪುಟ್ಟ ಶಾಪ ಅಲ್ಲ, ಷಂಡೋ ಭವೇತ್ತೇವಾ, ನೀನು ಷಂಡನಾಗುವ ಶಾಪ ಕೊಟ್ಟುಬಿಟ್ಟ ಅರ್ಜುನನಿಗೆ ಊರ್ವಶಿಯ ಪ್ರಸಂಗದಲ್ಲಿ ಸರಿಯಾಗಿ ನಡ್ಕೊಳ್ಳೋದಕ್ಕೆ. ಅದು ಒಂದ್ ರೀತಿ ಸರಿಯಾಗಿ ನಡ್ಕೊಂಡ ಪಾಪ, ನಿಯಂತ್ರಣ ಮಾಡಕ್ ಆಗ್ಲಿಲ್ಲ ತನಗೆ. ಆದ್ರೆ ಭೀಮನ್ 24 ಕೆಂಡಂದಿರ್ತಾನೆ, ಒಬ್ರು ಶಾಪ ಕೊಡಲು ಸಾಧ್ಯವಾಗಲಿಲ್ಲ. ಯಾಕೆ? ಎಲ್ಲರನ್ನ ಮೀರಿ ಭೀಮಸೇನ ನಿಂತಿದ್ದಾನೆ, ಕೃಷ್ಣನ ಎಲ್ಲಾ ಪತ್ತಿಯರು ಮೀರಿ ಕೃಷ್ಣ ನಿಂತಿದ್ದಾನೆ. ನಮ್ಗೆ ಅರ್ಥವಾದ್ರೆ ವಿಷಯಾನುಭವ ದೋಷ ಅಲ್ಲ, ನಿಯಂತ್ರಣ ಇಲ್ಲದೇ ಇರೋ ದೋಷ ಅಂತ ಅರ್ಥ. ನಿಯಂತ್ರಣ ಇಲ್ಲದೇ ಇರೋ ದೋಷ. ಇವತ್ತು ನಮಗ್ ಹಾಗಾಗಿ ಬಸ್ಸಲ್ಲಿ ಹೋಗ್ತಿರ್ತಾರೆ, ಎಂಜಾಯ್ ಮಾಡ್ತಾರೆ, ಏನ್ ಅಲಾವ ಹಾಡು ಹೇಳ್ತಾ ಇರ್ತಾರೆ. ಪಾಪ ಒಬ್ರು ಪಿಕ್ನಿಕ್ ಹೋದಾಗ ಅದು ದರಿದ್ರ ಹಾಡು ಹೇಳ್ತಾ ಇರ್ತಾರೆ, ಅದ್ರು ಕೂಡ ಹೇಳ್ತಾ ಇರ್ತಾರೆ. ಏನ್ ಎಂಜಾಯ್ ಮಾಡಿದ್ರು ಮಾಡಿದ್ದೇನೆ. ಆ ಡ್ರೈವರ್ ಹೇಳ್ತಾರೆ ಬ್ರೇಕ್ ಫೇಲ್ ಆಗಿದೆ ಅಂತಾನೆ. ಗೋವಿದ್ರೆ ಎಲ್ಲರ ಹಾಡಲ್ಲಿ ಹೊಡ್ಕೊಳ್ಳಿ ಶುರು ಮಾಡ್ತಾರೆ, ಹಾಡಲ್ಲಾಗ ಬಾಯಿ ಹೊಡ್ಕೊಳ್ಳಿ ಶುರು ಮಾಡ್ಬಿಡ್ತಾರೆ. ಯಾಕೆ? ಇನ್ನೇನು ಉಪಯೋಗ ಕಂಟ್ರೋಲ್ ಇಲ್ಲ. ಈಗ ನಮ್ಗೆ ಅರ್ಥ ಆಗ್ಬೇಕಾಗ, ಡ್ರೈವ್ ವೆಹಿಕಲ್ ಡ್ರೈವ್ ಬೇಕಿಲ್ಲ ಅಂತ ಕೇಳಿದ್ರೆ ಯಾವ ಎಂಜಾಯ್ ಮಾಡ್ತಾನೆ? ಇವತ್ತು ನಮ್ಮ ದೇಹದ ಕಂಟ್ರೋಲ್ ಇಲ್ಲ ಅಂದ್ರೆ ನಮಗೆ ಬ್ರೇಕ್ಲೆಸ್ ವೆಹಿಕಲ್ ನಮ್ಮದೀಗ ಎಂಜಾಯ್ ಮಾಡ್ತೇವೆ ಅಂದ್ರೆ ಉಚಿತ ಅಂತ ಅರ್ಥ. ಅಲ್ಲಿ ಕೂಡ ಕುಡ್ತಾನೆ ಇರ್ತೀನಿ, ಹಾಡ್ತಾನೆ ಇರ್ತಾರೆ. ಯಾರು ಗೊತ್ತಾ? ಬ್ರೇಕ್ ಫೇಲ್ ಆಗಿದೆ ಅಂದ್ರು ಕೂಡ ಕುಡಿದ ಒಂದು ಮಗಿನ ಎತ್ತರ ಇರೋದಿಲ್ಲ ಅವರಿಗೆ, ಅಲ್ಲಿ ಇನ್ನು ಕೂಗ್ತಾನೆ ಇರ್ತಾನ. ಇವತ್ತು ನಮ್ಮ ಸ್ಥಿತಿ ಹಾಗಿದೆ ಅಂತ ಅರ್ಥ. ವಿಷಯಗಳ ಬಗ್ಗೆ ನಮಗೆ ಅಪಾಯ ಇರುವಂತ ಗೊತ್ತಾಗದೇನೆ ಏನೋ ಮಾಡ್ತಾ ಇದ್ದೇವೆ. ಅದಕ್ಕೆ ಭಗವಂತ ಹೇಳಿದ, ಹುಷಾರಾಗಿರಿ, ವಿಷಯಗಳಿಂದ ದೂರ ಇರಿ, ಹತ್ರ ಇದ್ದಷ್ಟು ಹುಷಾರಾಗಿರಿ ಅಂತ ಹೇಳಿದ. ಆಗ ನಿಮಗೆ ಯೋಚನೆ ಇಲ್ಲ, ಆಗ ನಿಮಗೆ ಸ್ಕೂಟರ್ ಓಡಿಸೋದು ಬರೋದಿರೋದ್ರೆ ಸೈಕಲ್ ಓಡಿಸಿ ಸರ್, ಸೂಚನೆ ಬರಲಾರದ ಸ್ಕೂಟರ್ ಓಡಿಸೋದಕ್ಕಿಂತ ಸೈಕಲ್ ಓಡಿಸೋದು ವಾಸಿ. ಅಥವಾ ಏನ್ ಬರುತ್ತೋ ಅದನ್ನ ಮಾಡು, ಬರದೇ ಇದ್ದರೆ ಮಾಡಕ್ಕೆ ಹೋಗಬೇಡ ಅಂತ ಭಗವಂತ ಎಚ್ಚರಿಸ್ತಾರೆ. ಇದರಿಂದ ನಾನು ಕಲಿಬೇಕೆ ಅದಿಷ್ಟೇ. ನಿತ್ಯ ಜೀವನದಲ್ಲಿ ನಮ್ಮ ಸಂಸಾರ ಜೀವನದಲ್ಲೂ ಕೂಡ ನಿಜವಾಗಲೂ ಸುಖ ಪಡಬೇಕು ಅಂತ ಇದ್ರೆ ಮೊದಲು ಜಿತೇಂದ್ರಿಯರಾಗಬೇಕು, ಭಗವದ್ಗೀತಾದಿಗಳನ್ನ ಓದಿ ಜ್ಞಾನ ಸಂಪಾದನೆ ಮಾಡಬೇಕು. ಅವರಿಗಾಗ ಆನಂದ ಬೇರೆಯವರಿಗಾಗಲಿ ಸಾಧ್ಯವೇ ಇಲ್ಲ ಅನ್ನೋ ತತ್ವವನ್ನು ಕಾಣುತ್ತಾರೆ. ಅದೇ ಕಥೆ ಮತ್ತೊಂದು ನೋಡಿಬೇಕಾದ್ರೆ, ಅದೇ ಮಹಾಭಾರತ, ಅದೇ ದೃಷ್ಟಾಂತ, ಪದೇ ಒಂದು ಘಟ್ಟ ಬರುತ್ತೆ. ಕೃಷ್ಣ ಭೀಮರು ಬಂದಿದ್ದಾರೆ, ಅಶ್ವತ್ಥಾಮರು ದುರ್ಯೋಧನನ ಮಾತಿಗೋಸ್ಕರ, ಅವನ ಮೇಲಿನ ಪ್ರೀತಿಗೋಸ್ಕರ, ಅವನಿಗೆ ಕೊಟ್ಟ ಮಾತನ್ನು ನರಸಕ್ಕೋಸ್ಕರವಾಗಿ ಏನ್ ಮಾಡಿದ್ರಂತ ಗೊತ್ತಾ? ಪಾಪ ಅವರು ಅಶ್ವತ್ಥಾಮರು ದ್ರೌಪದಿಯ 5 ಜನ ಗಂಡು ಮಕ್ಕಳ ತಲೆಯನ್ನ ಕತ್ತರಿಸಿ ಬಿಡ್ತಾರೆ, ಪಾಂಡವರ ಉಳಿದ ಸೈನ್ಯವೆಲ್ಲ ಕೊಂಡು ಹಾಕಿ ಬಿಡ್ತಾರೆ. 5 ತಲೆಗಳನ್ನ ತಗೊಂಡು ದುರ್ಯೋಧನ ಹತ್ರ ಹೋಗ್ತಾರೆ. ದುರ್ಯೋಧನ ನೋಡ್ತಾನೆ, ಪರಮ ಪಾಪಿಷ್ಟವನು, ಅವನ್ನ ನೋಡಿ ಸಂತೋಷಪಟ್ಟು ಸತ್ತಂತೆ. ಎಂತ ಪಾಪಿ ಇರಬೇಕು, ಅದು ಶಿಶು ಹತ್ಯವನ್ನು ಮಾಡಿಸಿ ಅವರ ವಿಕೃತವಾದ ತಲೆಗಳನ್ನು ಕಂಡು ಖುಷಿಯಿಂದ ಸತ್ತುಬಿಟ್ಟಂತೆ. ಅಶ್ವತ್ಥಾಮರಿಗೆ ಭಯ ಶುರುವಾಯ್ತು. ಆಮೇಲೆ ಸತ್ತ ಮೇಲೆ ನಾನು ಕೊಂದಿರೋದು ಯಾರ ತಂಟೆಗೆ ಹೋಗಿದ್ದೇನೆ ಗೊತ್ತಾ? ಈಗ ಪಾಂಡವರ ತಂಟೆ ಹೋಗಿದ್ದೇನೆ, ಭೀಮ ದ್ರೌಪದಿಯರ ಅರ್ಜುನರ ಮಗಳನ್ನು ಕೊಂದಿದ್ದೇನೆ. ನಿಮಗೆ ಯಾವ ಕೈಲಾಗರ ಮಕ್ಕಳನ್ನು ಕೊಂದ್ರೆ ಹೊಡಿಲಕ್ಕೆ ಬರ್ತಾರೆ? ಅವರು ದುರ್ಯೋಧನ ಹೇಳ್ತಾನೆ, ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ. ಅದು ಭೀಮಾರ್ಜುನರ ಮಕ್ಕಳನ್ನು ಕೊಂದ ನನ್ನ ಗತಿ ಏನು ಅಂತ ಯೋಚನೆ ಬಂತು. ರಥಲ್ಲಿ ಕೂತರು, ಓಡಲಿಕ್ಕೆ ಅಂತ ಹೊರಟರು. ಅಟನ್ ಭೀಮಸೇನ ಬಂದೇ ಬಿಟ್ಟ. ಭೀಮಸೇನ ಬಂದ, ಇಬ್ಬರಿಗೂ ಯುದ್ಧ ಪ್ರಾರಂಭವಾಗಬೇಕು. ಅಶ್ವತ್ಥಾಮರು ನೋಡ್ತಾರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮಸೇನಿಗೆ ಅಶ್ವತ್ಥಾಮರು ಅನೇಕ ಸತ್ತು ಸೋತಿರ್ತಾರೆ. ಏನ್ ಮತ್ತೆ ಸೋತರೆ ಕಷ್ಟ ಅಂತ ಯೋಚನೆ ಮಾಡಿ ಬ್ರಹ್ಮಶಿರು ಅಸ್ತ್ರ ಅಂತ ಒಂದು ಅಷ್ಟ ದೊಡ್ಡ ಅಸ್ತ್ರ ತೋಡ್ ಪ್ರಯೋಗ ಮಾಡಿಯೇ ಬಿಡ್ತಾರೆ ಭೀಮನ ಮೇಲೆ. ಭೀಮನಿಗೇನು ಮಾಡಲಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ನಾರಾಯಣ ಅಸ್ತ್ರ ಬಿಟ್ಟು ಏನು ಮಾಡಿದ್ದಿಲ್ಲವಲ್ಲ, ಇದು ಅಂತದ್ದೇ. ಅಟ್ಟದ್ ಸರಿಯಾಗಿ ಕೃಷ್ಣಾರ್ಜುನರು ಬರ್ತಾರೆ ಅಲ್ಲಿಗೆ. ಕೃಷ್ಣಾರ್ಜುನರು ಬರ್ತಾರೆ, ನೋಡು ಅರ್ಜುನ ಭೀಮನಿಗೇನು ಮಾಡೋದಿಲ್ಲ, ಅದು ನಿಮಗೆಲ್ಲ ಅಪಾಯ ಇದೆ ಅಸ್ತ್ರದಿಂದ, ಅದು ಪ್ರತ್ಯಸ್ತ್ರ ಬಿಡು ಅಂತ ಕೃಷ್ಣ ಹೇಳ್ತಾರೆ. ನಿಮಗೆ ಅಪಾಯ ಇದೆ, ಭೀಮನಿಗೆ ತೊಂದರೆ ಇಲ್ಲ, ನಿಮಗೂ ತೊಂದರೆ ಇದೆ, ಪ್ರತ್ಯಸ್ತ್ರ ಬಿಡು ಅಂತ ಹೇಳಿದ ತಕ್ಷಣ ಅರ್ಜುನ ತಾನು ಪ್ರತ್ಯಸ್ತ್ರವನ್ನು ಬಿಡ್ತಾನೆ. ಇದೆಲ್ಲ ಮಹಾಭಾರತದ್ದೇ ಕಥೆ. ಬ್ರಹ್ಮಸ್ತ್ರವನ್ನ ಅಶ್ವತ್ಥಾಮರು ಬಿಟ್ಟಿದ್ರೆ ಅದಕ್ಕೆ ಪ್ರತಿಯಾಗಿ ಅರ್ಜುನ ತಾನೂ ಬಿಟ್ಟ. ಅಟ್ಟತಿ ವೇದವ್ಯಾಸರ ಬಂದು ಎರಡು ಅಸ್ತ್ರಗಳ ಮಧ್ಯೆ ನಿಲ್ತಾ ಇದ್ದಾರೆ. ಎರಡು ಅಸ್ತ್ರಗಳ ಮಧ್ಯೆ ನಿಂತರಂತೆ. ಏನು ಅರ್ಜುನ, ಏನು ಅಶ್ವತ್ಥಾಮರೆ, ಏನ್ ಕೆಲಸ ಮಾಡಿಕೊಟ್ಟಿದ್ದೀರಿ ನೀವೀಗ? ಎಂಥ ಅಸ್ತ್ರಗಳು ಗೊತ್ತಾ ಇವು? ಇವೊಂದಕ್ಕೊಂದೇನಾದ್ರು ತಾಕಿಬಿಟ್ರೆ ಇಡೀ ಬ್ರಹ್ಮಾಂಡ ಸ್ಫೋಟವಾಗುತ್ತೆ ಅಂತ ಅಸ್ತ್ರಗಳಿವು. ಇಂಥ ಅಸ್ತ್ರ ಬಿಟ್ಟಿದ್ದೀರಲ್ಲ, ಯೋಚನೆ ಮಾಡಿ ಅಂತ ಹೇಳ್ತಾರೆ. ಇದು ಬಹಳ ಅಪೂರ್ವವಾದ ಉಲ್ಲೇಖ ಇದೆ. ಮಹಾಭಾರತಗಳ ಅಸ್ತ್ರ ಹೇಗಿದ್ದು ಅಂತ ಕೇಳಿದ್ರೆ ಬ್ರಹ್ಮಾಂಡ ಸ್ಫೋಟ ಮಾಡತಕ್ಕಂತ ಅಸ್ತ್ರಗಳಿದ್ವು. ಮತ್ತೆ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಕೇಳ್ತೇವಲ್ಲ, ಅದಕ್ಕಿಂತ ಅಡ್ವಾನ್ಸ್ ಆಗಿರೋ ವೆಪನ್ಸ್ ಅವೆಲ್ಲ ಕೂಡ. ಇಂಥದ್ದೇ ಬಿಟ್ಟಿದ್ದೀರಲ್ಲ, ಸ್ವಲ್ಪ ಯೋಚನೆ ಮಾಡ್ತಿದ್ದೀರಾ, ಬಂದು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಆಯ್ತು ನಿಮ್ಮ ಮಾತು ನನಗೆ ಪರಮಮಾನ್ಯ ಅಂತ ಹೇಳಿ ವಾಪಸ್ ತಗೊಂಡು ಬಿಡ್ತಾನೆ. ಆಗ ಅಶ್ವತ್ಥಾಮರೆ ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಅಶ್ವತ್ಥಾಮ ಟ್ರೈ ಮಾಡ್ತಾರೆ, ತಗೊಳ್ಳೋಕೆ ಆಗೋದಿಲ್ಲ ಅವರು. ಆಗ ಸುಮ್ಮನೆ ಅಂತ ಬಿಡ್ತಾರೆ. ಆಗ ಕೃಷ್ಣ ಮಾತಾಡ್ತಾನೆ, ಇಲ್ಲಿ ಅರ್ಥ ಮಾಡ್ಕೋಬೇಕು. ವೇದವ್ಯಾಸರೇ, ಅರ್ಜುನಿಗೆ ವಾಪಸ್ ತಗೊಳ್ಳೋದಕ್ಕಾಯ್ತು, ಆದರೆ ಅಶ್ವತ್ಥಾಮರು ತಗೊಳ್ಳೋದಕ್ಕಾಗಲಿಲ್ಲ, ಯಾಕೆ ಗೊತ್ತಾ ಅಂತ ಕೃಷ್ಣ ಹೇಳ್ತಾನೆ. ವೇದವ್ಯಾಸರಿಗೆ ಗೊತ್ತು, ಜನ ಗೊತ್ತಾಗಬೇಕಲ್ಲ, ಅದು ಕೃಷ್ಣ ಹೇಳ್ತಾ ಇದ್ದಾನೆ. ಯಾತಕ್ಕೆ ಅರ್ಜುನ ಯಾತಕ್ಕಾಯ್ತು ಅಂದ್ರೆ, ಛತ್ರತೇಜ ಬ್ರಹ್ಮಚಾರಿ ಕೌಮಾರಾಗತಿ ಚಾರ್ಜುನ, ಕೃಷ್ಣ ಹೇಳಿದ ಮಾತು. ಅರ್ಜುನ ತನ್ನ ಜೀವನದಲ್ಲಿ ಛಾತ್ರ ತೇಜಸ್ಸನ್ನು ಇಟ್ಕೊಂಡು ಬದುಕಿದವನು, ಬ್ರಹ್ಮಚಾರಿಯಾಗಿ ಬದುಕಿದವನು, ಜಿತೇಂದ್ರಿಯನಾಗಿ ಬದುಕಿದವನು, ಅದಕ್ಕೆ ವಾಪಸ್ ತಗೊಳ್ಳೋದಕ್ಕಾಯ್ತವನಿಗೆ. ಆದ್ರೆ ಅಶ್ವತ್ಥಾಮರಿಗೆ ಆಗಲಿಲ್ಲ, ಯಾತಕ್ಕೆ ಗೊತ್ತಾ? ಅಬ್ರಹ್ಮಚರ್ಯ, ಅವರಲ್ಲಿ ಬ್ರಹ್ಮಚರ್ಯ ಇಲ್ಲ ಅಂತ ಕೃಷ್ಣ ಹೇಳಿಬಿಡ್ತಾರೆ. ಈ ಕಥೆ ಕೇಳಿದ್ರೆ ನಮಗೆ ಏನೋ ಸ್ವಲ್ಪ ಎಡವಟ್ಟಾಗಿದೆ ಅನ್ಸುತ್ತೆ ನೋಡೋದಕ್ಕೆ. ಕೃಷ್ಣ ಅವಸರದಲ್ಲಿ ಏನೋ ಹೇಳ್ಬಿಟ್ಟಾ ಅಂತ ಅನ್ಕೊಂಡ್ಬಿಡ್ತಾರೆ. ಇವರು ಅಶ್ವತ್ಥಾಮರು ಬ್ರಹ್ಮಚಾರ್ಯಗಳು, ಪಾಪ ಅರ್ಜುನಿಗೆ ಮೂರ್ನಾಲ್ಕು ಮದುವೆಯಾಗಿದೆ, ಆತನು ಬ್ರಹ್ಮಚಾರಿ ಅಂತ ಕೃಷ್ಣ ಕರೆದ್ರೆ ಅಶ್ವತ್ಥಾಮ ಬ್ರಹ್ಮಚಾರಿ ಅಲ್ಲ ಅಂತ ಕರೆದು ಬಿಡ್ತಾನೆ. ಇದು ಕೃಷ್ಣ ಯಾತಕ್ಕೂ ಹೇಳಿದ, ನಿಜವಾಗಲು ಕೃಷ್ಣ ಹೇಳಿದ್ದ ಹಾಗೆ. ಎಲ್ಲರಿಗೂ ಆಶ್ಚರ್ಯನೇ ಆಶ್ಚರ್ಯ, ಅಶ್ವತ್ಥಾಮರಿಗೆ ಆಶ್ಚರ್ಯ, ನಾನು ಬ್ರಹ್ಮಚಾರಿ ಅಲ್ಲ, ಏನು ಹೇಳ್ತಾನೆ ಕೃಷ್ಣ ಅಂತ ಹೇಳಿಬಿಟ್ಟು. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನನಿಗೆ ವಿವಾಹವಾಗಿದೆ, ಮಕ್ಕಳು ಇದ್ದಾರೆ, ಆದರೆ ಬ್ರಹ್ಮಚಾರಿ ಯಾತಕ್ಕೆ ಅಂದ್ರೆ ಶಾಸ್ತ್ರೋಕ್ತವಾಗಿ ಸಂಸಾರ ಹಾಗೆ ಮಾಡಬೇಕು ಅಂತಿದೆಯೋ ಹಾಗೆ ಅರ್ಜುನ ಬದುಕಿದ್ದಾನೆ, ಅದಕ್ಕೆ ಆತ ಬ್ರಹ್ಮಚಾರಿ. ಆದ್ರೆ ಅಶ್ವತ್ಥಾಮರು ಬ್ರಹ್ಮಚಾರಿಗಳು, ಆದ್ರೆ ಅವ್ರು ಮಾಡಿರೋ ತಪ್ಪೇನು ಅಂದ್ರೆ ಅವರೇನು ಮದುವೆನೂ ಆಗಿಲ್ಲ, ಮಕ್ಕಳನ್ನು ಏನು ಮಾಡಿಲ್ಲ, ಆದ್ರೆ ಒಂದು ಕೆಟ್ಟ ಮಾತಿಗೆ ಅವರ ಬ್ರಹ್ಮಚರ್ಯ ಹೋಗಿದೆ ಅಂತ ಕೃಷ್ಣ ಹೇಳ್ತಾರೆ. ಏನು ಅಂತ ಎಲ್ಲರಿಗೂ ಆಶ್ಚರ್ಯ. ಆ ಕೃಷ್ಣ ಹೇಳ್ತಾನೆ, ನೋಡು ಕೃಷ್ಣ ಎದುರಿಗಿಲ್ಲ, ನಡೆದಾಗ ಎಲ್ಲ ಹೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಮುಂದೆ ಗೀತೆಯನ್ನು ಹೇಳ್ತಾನೆ, ಕೃಷ್ಣ ಹೇಗೆ ಗೊತ್ತಾಯ್ತು ಅಂತ ಕೇಳಬೇಡಿ. ಕೃಷ್ಣ ಹೇಳ್ತಾನೆ, ತಾನ್ಯಹಂ ವೇದ ಸರ್ವಾಣಿ ನತ್ವಂಬೇತ್ತ ಪರಂತಪ, ಅರ್ಜುನ ನನಗೆಲ್ಲವೂ ಗೊತ್ತು, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಮಾತಿಗೆ ಪ್ರೂಫ್ ಇರುವಂತ, ನನಗೆಲ್ಲ ಗೊತ್ತು, ಆದರೆ ಇವರಿಗೆಲ್ಲ ಗೊತ್ತಿಲ್ಲ ಎಲ್ಲರೂ ಕೂಡ. ಕೃಷ್ಣ ಹೇಳೋ ಮಾತು ಕೇಳಬೇಕಲ್ಲಿ. ನೋಡು ಅರ್ಜುನ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದನ ಕಶ್ಚನ, ಹಿಂದೆ ಆದ ಈಗಿರುವ ಮುಂದೆ ಆಗುವ ಎಲ್ಲವೂ ನನಗೆ ಎಲ್ಲ ಕಾಲಕ್ಕೂ ನನಗೆ ಗೊತ್ತು, ಆದ್ರೆ ಎಲ್ಲರೂ ಸೇರಿ ನಾನು ಒಬ್ಬನ ಪುಟ್ಟಿ ತಿಳ್ಕೊಂಡಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಎಷ್ಟು ತಮಾಷೆ, ನಾನು ಎಲ್ಲರನ್ನೂ ಬಂದೆ, ಎಲ್ಲರೂ ಒಟ್ಟಾಗಿ ಸೇರಿ ನನ್ನನ್ನು ಯಾರು ತಿಳ್ಕೊಂಡಿಲ್ಲ, ಇಷ್ಟು ಶಕ್ತಿ ನನಗಿದೆ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಾಂತ ಇರುವಂತ, ಅಶ್ವತ್ಥ ಅವರು ಏನ್ ಮಾಡಿದ್ದಾರೆ ಗೊತ್ತಾ ಅಂತ ಕೃಷ್ಣ ಹೇಳ್ತಾನೆ. ಅಶ್ವತ್ಥಾಮರಿಗೆ ಅವರು ಏನ್ ಮಾಡಿದ್ದೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಶ್ವತ್ಥಾಮರು ಹೋದರು, ದುರ್ಯೋಧನ ತಡೆ ಮುಡ್ಕೊಂಡು ಬಿದ್ದಾಗ ಅಶ್ವತ್ಥಾಮರು ಹೋದರು. ದುರ್ಯೋಧನ ಇವರನ್ನು ಕೇಳಿದ, ಅಶ್ವತ್ಥಾಮರು ತುಂಬಾ ದುಃಖಪಟ್ಟರು, ಅಯ್ಯೋ ದುರ್ಯೋಧನ ಹೀಗಾಯ್ತಾ ಹಾಗಾಯ್ತಾ ಅಂತಂದು ಬಿಟ್ರು. ದುರ್ಯೋಧನ ಕ್ಲೂ ಸಿಕ್ತು, ತುಂಬಾ ದುಃಖ ಪಡ್ತಿದ್ದಾರೆ ಅಂದ್ರೆ ಇವರಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದು, ಅಯ್ಯೋ ಪಾಪ ಅಯ್ಯೋ ಪಾಪ ಅಂತಾರಲ್ಲ, ಸ್ವಲ್ಪ ಸಾಲ ಕೊಡ್ತೀರ ಅಂತ ಕೇಳೇ ಬಿಡ್ತಾರೆ. ಅಯ್ಯೋ ಪಾಪ ಅಂದ್ರೆ ಪನಿಷ್ಮೆಂಟ್ ಅವರು, ಅಯ್ಯೋ ಪಾಪ ಈಗ ಆಗಬಾರ್ದು, ಸ್ವಲ್ಪ ತೊಡಗಾಲ ಬಸ್ಕೋಬೇಕಾಗಿದ್ದು ಕೊಡಬೇಕಾಗುತ್ತೆ. ಅಯ್ಯೋ ಪಾಪ ಅಂದ್ರಲ್ಲ ಅಶ್ವತ್ಥಾಮರೆ, ನನ್ನ ಉಪಕಾರ ಮಾಡ್ತೀರಾ ಅಂತ ಕೇಳಿದ. ಓ ಮಾಡ್ತೀರ ಅಂದ್ಬಿಟ್ರು. ಪಾಪ ಏನ್ ಕೇಳ್ತಾರಂತ ಗೊತ್ತಿಲ್ಲ ಅವ್ರಿ, ಪಾಪ ಏನ್ ಮಾಡ್ತಿ ಏನ್ ಮಾಡ್ಬೇಕು ಹೇಳಿ ಅಂತ ಕೇಳಿದ್ರು. ನೋಡಿ ಅಶ್ವತ್ಥಾಮರೆ, ಇನ್ಮೇಲೆ ನೀವೇ ನನ್ನ ಸೇನಾಧಿಪತಿಗಳು, ರಾಜ ತಾನೇ ಹೋಗ್ತಿದ್ರೆ ಸೇನಾಧಿಪತಿ ಅಂತೀವಿ, ಎಷ್ಟು ತಮಾಷೆ. ರಾಜ ತಾನೇ ಹೋಗಲು ಕೊಟ್ಟಿದ್ದಾರೆ, ತಡೆ ಮುಖ ಬಿದ್ದಿದ್ದಾರೆ, ಇನ್ನೂ ಭ್ರಮೆ ಬಿಟ್ಟಿಲ್ಲ ಅವ್ರಿಗೆ. ಈ ಚಸ್ ಆಡ್ತಿರ್ಬೇಕಾದ್ರೆ ಒಂದು ಪೇದೆ ತಾನು ಉಳಿಸ್ಕೊಳ್ಳೋಕೋಸ್ಕರ ರಾಜನ ಬಲಿ ಕೊಟ್ಟರೆ ಹೆಂಗ ಆಗುತ್ತೆ ಅಷ್ಟೇ. ಹೋಗೋ ರಾಜ ಅವನು, ನಾನು ಪಟ್ಟಾಭಿಷೇಕ ಮಾಡ್ತೇನೆ ಬನ್ನಿ, ಸೇನಾಧಿಪತಿ ನಿಮಗೆ ಕೊಡ್ತೇನೆ ಅಂತ ಹೇಳಿಬಿಟ್ಟು ಅವರಿಗೆ ತಲೆ ಮೇಲೆ ಬಣ್ಣ ಹಾಕಿ ಪಟ್ಟಾಭಿಷೇಕ ಮಾಡಿದನು. ಆಗ ಅವನು ಹೇಳಿದನಂತೆ ಅಶ್ವತ್ಥಾಮರೇ, ನೀ ಏನ್ ಮಾಡ್ಬೇಕು ಗೊತ್ತಾ, ನನಗೋಸ್ಕರ ಏನ್ ಮಾಡ್ಬೇಕು ಅಂತ ಕೇಳುತ್ತಾನೆ. ಎರಡು ಕೆಲಸ ಮಾಡಬೇಕು, ಏನು ಅಂದ್ರೆ ಉಚ್ಛಿದ್ಯ ಸಂತತಿ ಪಾಂಡೋಹೋ ಕೃತ್ವಾ ಸ್ವಕ್ಷೇತ್ರ ಸಂತತಿ, ಪಾಂಡುರಾಜರ ಸಂತಾನ ಸಂಪೂರ್ಣ ನಾಶವಾಗಬೇಕು, ಹಾಗೆ ಮಾಡಬೇಕು ನೀವು. ಇವು ಒಂದು, ಇನ್ನೊಂದು ಏನು ಗೊತ್ತಾ, ಕೃತ್ವಾ ಸ್ವಕ್ಷೇತ್ರ ಸಂತತಿ, ಪಾಂಡವ ಸಂತತಿ ನಾಶ ಮಾಡಿಬಿಟ್ಟು ನಾನು ಸತ್ತು ಹೋಗ್ತೇನೆ, ನನ್ನ ಹೆಂಡತಿ ಇದ್ದಾಳಲ್ಲ, ನನ್ನ ಹೆಂಡತಿ ಸಂತಾನ ಪಡೆದು ಅದು ಪಟ್ಟ ಕಟ್ಟಬೇಕು ಅಂತ ಹೇಳಿದ್ರೆ ಅಶ್ವತ್ಥ ಅವ್ರು ಏನ್ ಮಾಡಬೇಕು ಅಂತ ಹೂ ಅಂದ್ಬಿಟ್ಟು ಅದು ಬ್ರಹ್ಮಚರ್ಯ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಈ ಕತೆ ಅರ್ಥ ಮಾಡಿಕೊಂಡು ಅಶ್ವತ್ಥಾಮರ ಬ್ರಹ್ಮಚರ್ಯ ಯಾತಕ್ಕೆ ಹೋಯ್ತು ಅಂದ್ರೆ ಅದು ಕೆಟ್ಟ ಕೆಲಸ ಮಾಡಿಲ್ಲ ಪಾಪ, ಏನೂ ಮಾಡಿಲ್ಲ, ಹೂ ಅಂದದಕ್ಕೆ ಬ್ರಹ್ಮಚರ್ಯ ಹೋಗಿಬಿಡುತ್ತೆ. ಇವತ್ತು ಈ ರೀತಿ ಅಶ್ವತ್ಥಾಮರ ಬ್ರಹ್ಮಚರ್ಯ ಹೋಗೋದಾದ್ರೆ ಕಲಿಯುಗದ ಬ್ರಹ್ಮಚರ್ಯ ಎಷ್ಟು ಹೋಗಿರ್ಬೋದು ಅಂತ ಹೇಳೋದಕ್ಕೆ ಸಾಧ್ಯ ಆಯ್ತು. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡ್ಬೇಕು ನಾವು. ಒಂದು ಮಾತಿಗೆ ಪಾಪ ಆ ಕೃಷ್ಣ ಹೇಳ್ತಾರೆ ಅಶ್ವತ್ಥಾಮರೆ ಗೊತ್ತಲ್ಲ ನಿಮಗೀಗ, ಅದಕ್ಕೆ ಅವಸ್ಥೆ ಹೋಗೋದಕ್ಕಾಗೋದಿಲ್ಲ ಅಂದ್ರಂತೆ. ಅಶ್ವತ್ಥಾಮರ ತಲೆ ಬೆಕ್ಕಿಸಿಬಿಡ್ತಾರೆ ಮಾತೇ ಇಲ್ಲ. ಈ ನಮಗೆ ಅರ್ಥ ಆಗಬೇಕು. ಈ ಮಾತು ಹೇಳ್ತಾರೆ ಯಾರು ಗೊತ್ತೇನು, ಮದುವೆಯಾಗದ ಅಶ್ವತ್ಥಾಮರನ್ನ ಬ್ರಹ್ಮಚಾರಿ ಅಂತ ಕೃಷ್ಣ ಹೇಳ್ತಾರಲ್ಲ, ತನಗೆ 16108 ಹೆಂಡಂದರು ತನಗೆ. ಸಾಲದಕ್ಕೆ ಗೋಪಿಕಾಸ್ತ್ರೀಯರ ರಮಣ ರಾಜಕ್ರಿಯೆ ಆಗಿಬಿಟ್ಟಿದ್ದಾನೆ ಕೃಷ್ಣ ಅಂತ ರಿಮಾರ್ಕ್ ಮಾಡ್ತಾ ಜೋರ ಹೇಳ್ತಾನಲ್ಲ. ಕೃಷ್ಣ ಎಂತೋ ಇರಬೇಕು ಯೋಚನೆ ಮಾಡಿ. ಅನಾದಿ ಬ್ರಹ್ಮಚಾರಿ ಚ ಅಶ್ವತ್ಥಾಮರ ಮಾತಾಡಬಾರದೆ ಹೇಗಿದ್ರಾಗ, ನನ್ನ ಬಗ್ಗೆ ಜೋರ ಮಾತಾಡ್ತೀರ ಕೃಷ್ಣ ಕತೆ ನನಗೆ ಗೊತ್ತಿಲ್ಲ ಅನ್ನಕ್ಕೆ ಹೋದ್ರೆ, ನಿನಗೆ ಗೊತ್ತಿಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ, ಗೊತ್ತಿಲ್ಲ ನನ್ನ ಕತೆ ನಿನಗೆ. ಗೋಪಿಕಾಸ್ತ್ರೀ ಗೊತ್ತಿದೆ ಅವ್ರನ್ನೇ ಕೇಳು. ಗೋಪಿ ಇದ್ದೇನೆ ಗೋಪಿಕಾಸ್ತ್ರೀ ಹೇಳ್ತಾರೆ, ಕೃಷ್ಣ ನೀನು ಯಾರು ಅಂತ ನಮಗೆ ಗೊತ್ತಾಯ್ತು ಅಂತ ಹೇಳುತ್ತಾರೆ. ನಖಲು ಗೋಪಿಕಾನಂದನೋ ಭವಾನ್ ಅಶೀಲ ದೇಹಿನಾಂ ಅಂತರಾತ್ಮದೃಕ್ ವಿಘನ ಸಾಕ್ಷಿತೋ ವಿಶ್ವ ಉತ್ತಯೇ ಸಖ ಉದೇಯಿವಾನ್ ಸಾತ್ವಕಾಂಕುಲೆ. ನೀನು ಭಗವಂತ, ನೀನು ನಮ್ಮೆಲ್ಲರ ಕಲ್ಯಾಣಕ್ಕೆ ಅವತಾರ ಮಾಡಿದ್ದಿ, ನಮ್ಗೆ ಈಗ ಗೊತ್ತಾಯ್ತು ಅಂತ ಹೇಳಿದ್ದಾರೆ. ಅಂದ್ರೆ ಕೃಷ್ಣನ ರೀತಿ ಹೇಗಿದೆ, ಅಶ್ವತ್ಥಾಮ ರೀತಿ ಹೇಗಿದೆ. ಅಶ್ವತ್ಥಾಮ ಮಾಡ ಕೊಟ್ಟಿದ್ದು ಲೋಕನಾಶಕ್ಕೆ, ನಾಂದಿ ಹಾಡಕ್ಕೆ. ಕೃಷ್ಣ ಮಾಡಿದ್ದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾದ ಯುಗೇ ಯುಗೆ. ಕೃಷ್ಣನ ತಿಳುವಳಿಕೆ ಪರಿಪೂರ್ಣವಾದದ್ದು, ಅದಕ್ಕೆ ಅವನಿಗೆ ದೋಷ ಇಲ್ಲ. ಅಶ್ವತ್ಥಾಮರಿಗೆಲ್ಲ ದೋಷ ಬಂತು. ಕೃಷ್ಣನ ತಿಳುವಳಿಕೆ ಏನಿತ್ತು ಆಗಿದ್ರೆ, 16108 ಹೆಂಡನ ಮದುವೆ ಮಾಡಿಕೊಂಡಲ್ಲ, ಏನ್ ತಿಳುವಳಿಕೆ ಇತ್ತು ಕೃಷ್ಣನಿಗೆ? ಇದೆಲ್ಲ ಪ್ರಶ್ನೆ ಹಾಕೊಂಡಷ್ಟು ಮಹಾಭಾರತ ಭಾಗವತ ದೊಡ್ಡದಾಗ್ತಾ ಹೋಗುತ್ತೆ. ಭಗವದ್ಗೀತೆ ನಮಗೆಲ್ಲ ಹಿಂಟ್ ಕೊಡೋದು ಅಲ್ಲಿಂದಾನೆ. ಏನ್ ಕೃಷ್ಣನ ತಿಳುವಳಿಕೆ ಇತ್ತು ಅಂತ ಕೇಳಿದ್ರೆ ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ, 16100 ಜನ ಕೃಷ್ಣ ಮದುವೆ ಆದನಲ್ಲ, ಅವ್ರು ಯಾರು ಗೊತ್ತಾ ಅಂತ ಭಾಗವತ ಹೇಳಿದ್ರು. ಅವ್ರು ಯಾರು ಗೊತ್ತೇನು, ಮೂಲತಃ ಅವ್ರು ಯಾರು ಕೂಡ ಹೆಂಗಸರೇ ಅಲ್ಲ ಅಂತ ಭಾಗವತ ಹೇಳು. ಅವ್ರು ಯಾರು ಸ್ತ್ರೀಯರೇ ಅಲ್ಲ. ಅವ್ರು ಯಾರು ಗೊತ್ತೇನು, ಅಗ್ನಿಪುತ್ರಾಹ ಮಹಾತ್ಮಾನಃ ತಪಸ ಸ್ತ್ರೀತ್ವ ಮಾತಿರಿ. ಅಗ್ನಿದೇವರ ಮಕ್ಕಳ 10 ಜನಗಳು, 16100 ಜನ ಗಂಡು ಮಕ್ಕಳವರೆಲ್ಲ ಕೂಡ. ಅವರು ವಿಚಿತ್ರವಾದ ಅಪೇಕ್ಷೆ ಬಂತದ್ದು, ತಾವೆಲ್ಲ ಕೃಷ್ಣನ ಪತ್ನಿಯರಾಗಬೇಕು ಅಂತ ಅಪೇಕ್ಷೆ ಬಂದ್ಬಿಟ್ರು. ಕಷ್ಟ ಬದರಿಯೇ ಹೋದರು. ವಾಯುದೇವರನ್ನು ಕುರಿತು ತಪಸ್ಸು ಮಾಡಿದರು, ಏನು ಬೇಕು ಅಂತ ಕೇಳಿದರು. ತಾವೆಲ್ಲ ಅಪ್ಸರೆಯರಾಗಬೇಕು ಅಂತ ಕೇಳಿದರು. ಗಂಡಸರು ಹೆಂಗಸರಾದ ಕಥೆ ಇದು, ಒಂದು ಗಂಡಸರು ಹೆಂಗಸರಾದ ಕಥೆ, ಅವರು ಕಥಾಸ್ತು ಅಂತ ಹೇಳಿದರು. ಮತ್ತೆ ತಪಸ್ಸು ಮಾಡಿದರು, ಏನು ಬೇಕು ಅಂತ ಕೇಳಿದರು. ಅವರು ಕೃಷ್ಣ ಪತ್ನಿಯರಾಗಬೇಕು ಅಂತ ಕೇಳಿದರು. ಯಾತಕ್ಕೆ ಅಂತ, ಕೃಷ್ಣನಿಗೆ ಹತ್ತಿರ ಅಂತ ಅನಿಸ್ಕೊಂಡು ನಾವು ಆನಂದ ಪಡಬೇಕಷ್ಟೆ. ಅವರು ತಥಾಸ್ತು ಅಂದರು. ಅದೆಲ್ಲ ಗೌರವಾರ್ಥ ಕೃಷ್ಣನಿಗೆ ಗೊತ್ತು. ಅವರೆಲ್ಲ ಹುಟ್ಟಿ ಬಂದಿದ್ರು ಕೃಷ್ಣ ಅವರ ಮದುವೆ ಆಗೋದು ವಾಯುದೇವರು ಕೊಟ್ಟ ವರ ಸತ್ಯ ಮಾಡಲಿಕ್ಕೆ, ಅವರಿಗೆ ವಿಶೇಷವಾದ ಬಯಕೆಯನ್ನು ಪೂರ್ಣ ಮಾಡಲಿಕ್ಕೆ ಹೊರತು ತನಗೆ ಬೇಕು ಅಂತ ಮಾಡಿದ್ದಲ್ಲ. ಆದ್ರಿಂದಲೇ ಕೃಷ್ಣನಿಗೆ ದೋಷನೇ ಇಲ್ಲ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೇಶ್ಚರನ್ ಆಪ್ತವಶ್ಯೈರ್ ವಿಧೇಯಾತ್ಮ ಪ್ರಸಾದ ಬದಿ ಗಚ್ಚತಿ. ಹಾಗಿದ್ದ ಕೃಷ್ಣ ನೋಡಿ, 16108 ಹೆಂಡದಿಂದ ಕೃಷ್ಣ ಗೀತೋಪದೇಶವನ್ನು ಮಾಡಿದರೆ ಜಗತ್ತು ತಲೆಮೇಲೆ ಇಟ್ಕೊಳ್ಳುತ್ತೆ. ಎಂಥ ಉಪದೇಶ ಇರಬೇಕು ಅದು? ಕಾರಣ ಪೂರ್ತಿ ಹತೋಟಿ ಅಂತ ಮಾತಾಡ್ತಾ ಇದ್ದಾರೆ. ಪೂರ್ತಿ ಹತೋಟಿ ಇದೆ ಅದು ಅರ್ಜುನ್ ಬಿಡದವರಿಗೆ ಇಲ್ಲ. ಆದ್ದರಿಂದ ಹೀಗೆ ಬದುಕಲು ಸಾಧ್ಯವಾದರೆ ಹಾಗೆ ಬದುಕಿ. ಇಲ್ಲದವರು ಉಪವಾಸ ಇರಿ, ಎರಡರಲ್ಲೊಂದು. ಇಲ್ಲ ಒಳ್ಳೆ ಪದಾರ್ಥ ತಿನ್ನಿ, ಇಲ್ಲ ಉಪವಾಸ ಇರಿ, ಯಾವುದಕ್ಕೊಂದು ಪ್ರಾಣ ಕಳ್ಕೋಬೇಡಿ ಅಂತ ಹೇಳ್ತಾರೆ. ಯಾವುದಕ್ಕೊಂದು ಪ್ರಾಣ ಕಳ್ಕೋಬೇಡಿ, ಇದು ಭಗವಂತ ಕೊಟ್ಟ ಸಂದೇಶ. ಆದ್ದರಿಂದ ಭಗವಂತನ ಸಂದೇಶ ಎಲ್ಲವನ್ನು ಬಿಟ್ಟು ಓಡಿ ಹೋಗೋದು ಅಲ್ಲ. ಎಲ್ಲದರ ಮಧ್ಯೆ ಇದ್ದು ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡದಂಗೆ ಈಸಬೇಕು, ಇದ್ದು ಜಯಿಸಬೇಕು. ಅದನ್ನು ಪುರಂದರ ಹೇಳ್ತಾರೆ. ಆಸೆ ಲೇಸ ಮಾಡದಂಗೆ ಹೇಳ್ತಾರಲ್ಲ, ಅದನ್ನೇ ರಾಗದ್ವೇಷ ವಿಯುಕ್ತವಾದ ಎಂದು. ರಾಗ ಅಂದ್ರೆ ಆಸೆ, ಕಾಮಕ್ರೋಧಗಳನ್ನು ಬಿಟ್ಟು ಬದುಕಬೇಕು, ಆಗ ನಮ್ಮ ಜೀವನ ಸಾರ್ಥಕ. ಆದ್ರಿಂದ ಮನೆ ಇಟ್ಕೊಳ್ಳಿ, ಹೆಂಡತಿ ಮಕ್ಕಳು ಎಲ್ಲ ಇರಲಿ. ವಿಧುದಾಸರು ಹೇಳ್ತಾರೆ ಮಾತಿನೊಳಗೆ, ಹೆಂಡಿರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂದುಟ್ಟು ದ್ವಿಜರಸಹ ಗಂಡುಗಲಿ ಅಳಿಯುತ್ತಿರು ಚಿರಜೀವಿ ಆಗೆಲವೋ ಚಿನ್ನ ನೀನು ಪರಮ ಭಾಗವತರ ಪದಧೂಡಿ ಧರಿಸುತ್ತಲಿ ಚಿರಜೀವಿ ಆಗೆಲವೋ ಚಿನ್ನ ನೀನು. ಎಲ್ಲರೂ ಇರಲಿ, ಆದರೆ ಅನುಸಂಧಾನ ಸರಿ ಇರಲಿ. ಕಾಮಕನಾಗಬೇಡ, ಪಿತೃನನ್ನು ತೀರಿಸಬೇಕು ಅಂತ ಮದುವೆ ಆಗಬೇಕು, ಸಂತಾನ ಮುಂದುವರಿಸಬೇಕು ಅಂತ ಮಕ್ಕಳನ್ನು ಪಡಿಬೇಕು, ಆ ರಕ್ಷಣೆಗೋಸ್ಕರ ದೇವರು ಕೊಟ್ಟ ಕೆಲಸ ಅಂತ ಪೋಷಣೆ ಮಾಡಬೇಕು, ಪ್ರತಿಯೊಂದನ್ನು ಭಗವಂತನಿಗೆ ಒಪ್ಪಿಸಬೇಕು. ಆಗ ಏನು ಯೋಚನೆ ಇಲ್ಲ, ಅದು ನನ್ನದು ನನ್ನದು ಅಂತ ಯಾವಾಗ ಬರುತ್ತೋ ಅವಾಗ ಅಪಾಯ ಶುರುವಾಗುತ್ತೆ ಅಂತ ಭಗವಂತ ಹೇಳಿ. ಆದ್ದರಿಂದ ಸಂಸಾರ ಬೇಡ ಅಂತ ಶಾಸ್ತ್ರ ಹೇಳಲಿಲ್ಲ, ಸಂಸಾರದ ಎಚ್ಚರಿಕೆ ಇರಲಿ ಅಂತ ಅಷ್ಟೇ ಶಾಸ್ತ್ರ ಹೇಳಿ. ಎಚ್ಚರಿಕೆ ಇರಲಿ, ಎಚ್ಚರಿಕೆ ಇದ್ದಷ್ಟು ಮಾತ್ರ ಉಪಯೋಗಿಸಿ, ಇಲ್ಲದ ಹೋದ್ರೆ ಬೇಡ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಹೇ ಆತ್ಮ ಪ್ರಸಾದಮಧಿಗಚ್ಚತಿ. ಹೀಗಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಭಗವಂತ ಹೇಳ್ತಾನೆ ಪ್ರಸಾದಂ ಅಧಿಗಚ್ಚತಿ, ಪ್ರಸಾದ ಸಿಗುತ್ತೆ ಅಂತ ಹೇಳಿದ. ನಾವು ಪ್ರಸಾದ ಸಿಗುತ್ತೆ ಅಂದ್ರೆ ಗೊತ್ತಲ್ಲ, ಒಳಗೆ ಊಟ ಪ್ರಸಾದ ಬೇಕೊಂಡಿರ್ತವೆ, ಪ್ರಸಾದ ವಿತರಣೆ ಉಂಟು ಅಂತ ಅಷ್ಟೇ, ಜನ ಅದಕ್ಕಾಗ ಬರೋದುಂಟು ಅಷ್ಟೇ, ಬೇರೆದಕ್ಕಲ್ಲ, ಆ ಕಾಲಕ್ಕೆ ಮಾತ್ರ ಬರ್ತಿರ್ತಾರೆ. ಆ ಪ್ರಸಾದ ಹೇಳೋದಲ್ಲ ಭಗವಂತ. ಯಾವ ಪ್ರಸಾದ ಸಿಗುತ್ತೆ? ಆಚಾರ್ಯ ಬರೀತಾರೆ ಮನಃಪ್ರಸಾದ ಅಧಿಗಚ್ಚತಿ, ಮನಸ್ಸಿಗೆ ಪ್ರಸನ್ನತೆ ಉಂಟಾಗುತ್ತೆ ಅಂತ. ಮನಸ್ಸಿಗೆ ಪ್ರಸನ್ನತೆ ಉಂಟಾಗುತ್ತೆ, ಯಾವ ಕೆಲಸವನ್ನು ಮಾಡಿದಾಗ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುತ್ತೋ ಅದು ಸರಿಯಾದ ಕೆಲಸ, ಯಾವ ಕೆಲಸ ಮಾಡಿದಾಗ ಪ್ರಸನ್ನತೆ ಹೋಗುತ್ತೋ ಅದು ತಪ್ಪಾದ ಕೆಲಸ. ನಮ್ಗೆ ಖುಷಿಯಾಗುತ್ತೋ, ಬಹಳ ಸುಲಭ ಆಯ್ತಾಗಿದ್ರೆ ಕುಡಿದಾಗ ಒಳ್ಳೆ ಪ್ರಸನ್ನರಾಗಿರ್ತೇವೆ, ಅದು ಕುಡಿದು ಬಿಟ್ರೆ ನಮಗೆಲ್ಲ ಅದಕ್ಕೆ ಅರ್ಥ ಮಾಡಿಬಿಡ್ತಾರೆ. ಅದು ಬೇಕಾದ್ರೆ ಕುಡಿ, ತಿನ್ನು ಬೇಕಾದ ಮಾಡಿ ಪ್ರಸನ್ನವಾಗಿದ್ರೆ ಆಗೋಯ್ತು. ಅದಕ್ಕೆ ಕುಡಿದವನು ಪ್ರಸನ್ನ ಆಗಿರ್ತಾನೆ ಅಂತ ಯಾವ ಬಾಯಿ ಹೇಳ್ತಾರೆ ಯೋಚನೆ ಮಾಡಿ. ಹುಚ್ಚುಚ್ಚು ಕುಡಿತಿರ್ತಾರೆ ಅವನೇ ಪ್ರಸನ್ನನಾಗಿರೋದು. ಈ ಮಧ್ಯೆ ಕುಡಿದವನು ಪ್ರಸನ್ನ ಆಗಿರೋದು ಕಂಡಿದ್ದೀರಾ? ಹೆಚ್ಚು ಕೂಡ ಸತ್ ಪ್ರಸನ್ನನಾಗಿರಬೇಕು ಹೊರತು ಬೆಳಿಗ್ಗೆ ತರಲು ಸಾಧ್ಯನೇ ಇಲ್ಲ. ಇದು ಸುಲಭವಾದ ಟೆಸ್ಟ್ ಇರುವಂತ. ಭಗವಂತನ ಕಥೆ ಕೇಳಿ ಮನಸ್ಸಿಗೆ ಒಂಥರ ಉಲ್ಲಾಸ ಅನ್ಸುತ್ತೆ, ಏನೋ ಒಂಥರ ಆನಂದ ಅನ್ಸುತ್ತೆ. ಕೆಟ್ಟ ಕೆಟ್ಟ ಕಥೆ ಕಾದಂಬರಿ ಓದಿಬಿಡಿ, ಫಸ್ಟ್ ಡಿಸ್ಟರ್ಬ್ ಆಗುತ್ತೆ ಮೈಂಡ್, ಡಿಸ್ಟರ್ಬೆನ್ಸ್ ಬರುತ್ತಲ್ಲ ಅದೆಲ್ಲ ಕೆಟ್ಟದ್ದು. ಎಲ್ಲೆಲ್ಲಿ ಉದ್ವೇಗ ಬರುತ್ತೋ ಅದು ಕೆಟ್ಟದ್ದು, ಎಲ್ಲೆಲ್ಲಿ ಉಲ್ಲಾಸ ಬರುತ್ತೋ ಅದು ಒಳ್ಳೆ. ಎಷ್ಟು ಬ್ಯೂಟಿಫುಲ್ ಟೆಸ್ಟ್ ಅದು, ಒಂದು ಆಸಿಡ್ ಟೆಸ್ಟ್ ಅಂತಾರಲ್ಲ ಹಾಕಿ, ಅದು ಬರುತ್ತೆ ಅರ್ಜುನ ಹಾಗೆ ಮಾಡಿದಾಗ ಅಂತ ಹೇಳ್ತಾರೆ. ನಮ್ಮಲ್ಲಿ ಯೋಚನೆ ಮಾಡಿ, ಸರಿಯಾಗಿ ಕೆಲಸ ಮಾಡ್ತಾನೆ ಪಾಪ, ಆರಾಮಾಗೋ ದುಡಿತಾನೆ, ಎಷ್ಟು ಸಂಬಳ ತಗೊಳ್ತಾನೆ, ಸರಿಯಾಗಿ ಮನೆಗೆ ಬರ್ತಾನೆ, ಸುಖವಾಗಿ ಯೋಚನೆ ಇಲ್ಲ ಅವನು. ಇನ್ನೊಬ್ಬ ಕಳ್ಳ ಇರ್ತಾನೆ, ಕಳ್ತಾನ ಲೇಟ್ ಟೈಮ್ ಡ್ಯೂಟಿ ಪಾಪ ಅವನಿಗೆ, ಹೋಗ್ತಾನೆ ಏನ್ ಮನೆ ಹೊಡೆದಿರ್ತಾನೆ, ಬಂಗಾರ ರಾಶಿ ತರ್ತಾನೆ, ರೆಸ್ಟ್ಲೆಸ್ ಅವನಿಗೆ, ಭಯನೋ ಭಯ ಅವನು. ಯಾಕೆ ಗೊತ್ತಾ, ಏನ್ ಹೇಳ್ಕೊತಾರೋ ಏನು, ಏನ್ ಮಾಡ್ತಾರೋ ಏನು, ಮನಸ್ಸಿ ಆ ನೆಮ್ಮದಿನೇ ಇಲ್ಲ. ಇವನು ತಂದಿರೋ 100 ರೂಪಾಯಿ ಸಂಬಳ ಆನಂದವಾಗಿದ್ದಾನೆ, ಅವನು ಕೋಟ್ಯಂತರ ಹೊರಕೊಂಡು ಬಂದಿದ್ದಾನೆ, ಮನಸ್ಸು ತುಂಬಾ ಗಾಬರಿ ಇದೆ. ಯಾತಕ್ಕೆ? ಅವನು ಮಾಡಬಾರದನ್ನು ಮಾಡಿದ್ದಾನೆ, ಅವನಿಗೆ ಸುಖ ಇಲ್ಲ. ಅವನು ಮಾಡಬೇಕಾದನ್ನು ಮಾಡಿದ್ದಾನೆ, ಆನಂದವಾಗಿದ್ದಾನೆ. ಅದಕ್ಕೆ ಪ್ರಸಾದ ಅಧಿಗಚ್ಚತೆ ಅನ್ನೋ ಪದ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೋಬಹುದು. ಇದನ್ನ ಗಮನಿಸಿಬಿಟ್ರೆ ಜೀವನದ ಗುರಿ ಯಾತಕ್ಕೆ, ಮನಸ್ಸಿಗೆ ಪ್ರಸನ್ನತೆಯನ್ನು ಹೊಂದಲಿಕ್ಕೆ. ಅದನ್ನ ಕಳ್ಕೊಳ್ಳೋದಾದ್ರೆ ಏನ್ ಮಾಡಿ ಏನು ಪ್ರಯೋಜನ? ಎಂದು ಮಾಡಕ್ಕೆ ಹೋಗಬಾರ್ದು. ಪ್ರಸನ್ನತೆ ಕೊಡುವ ಕೆಲಸವನ್ನು ಮಾಡಿ, ಪ್ರಸನ್ನತೆ ಕೊಡುವ ಕೆಲಸ ಕೊಡದೆ ಇರೋ ಕೆಲಸ ಬಿಟ್ಟುಬಿಡಿ, ನಮ್ಮನ್ನ ಅಲ್ಲೇ ಮೋಸ ಹೋಗೋದು. ಇದು ಸರ್ವ ಸಬ್ಜೆಕ್ಟಿವ್ ಆಗಬಹುದಲ್ಲ, ಒಬ್ಬೊಬ್ಬರಿಗೊಂದು ಪ್ರಸನ್ನತೆ ಆಗಬಹುದು. ಕೆಲವರಿಗೆ ತುಳಸಿ ಕಂಡ್ರೆ ಪ್ರಸನ್ನತೆ, ಕೆಲವರಿಗೆ ಈರುಳ್ಳಿ ಕಂಡ್ರೆ ಪ್ರಸನ್ನತೆ, ಯಾಕಾಗಬಾರದು? ನಮ್ಮ ಪ್ರಶ್ನೆ. ಅದೇ ರೀತಿಯಲ್ಲಿ ಒಬ್ಬೊಬ್ಬರು ಆ ಕಾರಣ ಕೊಡಬಹುದಲ್ಲ, ಸುಳ್ಳದು ತಪ್ಪದು, ನಿಜವಾಗಿ ಹೇಳಕ್ ಬರೋದಿಲ್ಲ. ಶಾಸ್ತ್ರ ಸಬ್ಜೆಕ್ಟಿವ್ ಉದ್ದೇಶ ಮಾಡಕ್ ಹೊರಟಿಲ್ಲ, ಅಲ್ಲಿ ಆಬ್ಜೆಕ್ಟಿವ್ ಅಪ್ರೋಚ್ ಕೂಡ ಇದೆ. ಅದ್ರ ಏನಿದೆ, ತುಳಸಿ ಇದೆ, ಅದನ್ನ ತಗೊಳ್ಳಿ, ಯಾವ ಶಾಸ್ತ್ರ ಬೇಕಾದ್ರೂ ತಗೊಳ್ಳಿ, ಅದರ ದರ್ಶನ ಅಷ್ಟು ಪ್ರಸನ್ನಕರವಾದಂತಹ ಬಣ್ಣ. ತುಳಸಿಯನ್ನು ನೋಡ್ತಿರ್ಲಿಕ್ಕೇನೆ ತತ್ರ ಸನ್ನಿಹಿತೋ ಹರಿಹಿ ಅನ್ನೋ ಭಾವನೆ ಬರಬೇಕು. ತುಳಸಿಗೆ ಪೂಜೆ ಮಾಡ್ತೇವೆ, ಪುಣ್ಯಕ್ಕೆ ನಾವು ಈರುಳ್ಳಿ ಪೂಜೆ ಮಾಡೋ ಅಭ್ಯಾಸ ಮಾಡಿಲ್ಲ ಇನ್ನು, ನಮ್ ಪುಣ್ಯ ಅದು. ನಾವು ತುಳಸಿ ದಾಸಿ ಮಾಡ್ತೇವೆ, ಅಲ್ಲಿ ನಿತ್ಯ ತುಳಸಿ ಪೂಜೆ ಮಾಡ್ತೇವೆ, ಪ್ರದಕ್ಷಿಣೆ ಹಾಕ್ತೇವೆ, ಆದರೆ ಈರುಳ್ಳಿ ಬೆಳ್ಳುಳ್ಳಿ ಯಾರು ಹಾಕೋದಿಲ್ಲ, ತಿಂದ್ರು ಕೂಡ ಅದು ಯಾರು ಹಾಕೋದಿಲ್ಲ. ಅದನ್ನು ತಗೊಳ್ತಾನೆ, ವಾಸನೆ ನೋಡಿ ಎಂಥ ಸುಗಂಧ ಗೊತ್ತಾ, ತುಳಸಿಯ ಸುಗಂಧ ಅಪೂರ್ವವಾದಂತಹ ಸುವಾಸನೆ. ಅದಕ್ಕಿರೋ ಶಕ್ತಿ ಅಂತದ್ದು ಗೊತ್ತಾ, ಕ್ರಿಮಿಕೀಟಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ, ಕ್ರಿಮಿಕೀಟಗಳನ್ನು ನಾಶ ಮಾಡುತ್ತೆ. ತುಳಸಿ ಎಷ್ಟು ಕೆಟ್ಟ ಒಣಗಿ ಹೋಗಿರಲಿ ಅದರ ಸುಗಂಧ ಹೋಗೋದಿಲ್ಲ, ಎಷ್ಟೇ ಒಣಗಿ ಕುಳಿಸಿ ತಗೊಂಡು ಇವನ್ನೇ ಘಮಘಮತ್ತ ರಸ್ತೆ ಬರುತ್ತೆ, ಕೊಳಕು ರಸ್ತೆ ಬರೋದಿಲ್ಲ. ನೋಡಿ, ನಾವು ಕಳಿಸಿದ್ರು ತಪ್ಪು, ಇದು 10 ದಿನಕ್ಕೊಂದು ಪೂಜೆ ಮಾಡಿಬಿಟ್ಟು ಕೊಳತು ಹೋದ್ರೆ ಅದು ನಮ್ಮ ತಪ್ಪು. ತುಳಸಿ ತಾನಾಗಿ ಒಣಗಿದ್ರೆ ಅದು ಕೊಳೆಯೋದೇ ಇಲ್ಲ, ಅಷ್ಟು ಸುವಾಸನೆ ಇರುತ್ತೆ. ಆದರೆ ಕಣ್ಣು ಹಚ್ಚಿಕೊಂಡ್ರೆ, ಕಿವಿಯಲ್ಲಿ ಇಟ್ಟುಕೊಂಡ್ರೆ, ತುಳಸಿ ಭಕ್ಷಣ ಮಾಡಿದರೆ, ಮತ್ತು ಆಯುರ್ವೇದದಿಂದ ಹಿಡಿದು ಎಲ್ಲ ಶಾಸ್ತ್ರ ಪುರಾಣಗಳೆಲ್ಲ ಅದನ್ನು ಅಷ್ಟು ಕೊಂಡಾಡ್ತಾ ಇದೆ. ಇನ್ನು ಈರುಳ್ಳಿ ತಿನ್ನಲ್ಲಿ ಹೆಚ್ಚಬೇಕಾದ್ರೆ ನೋಡಿ, ಕಣ್ಣೀರು ಸುರಿಸ್ತಾ ಇರ್ತಾನೆ ಪಾಪ, ಹೆಚ್ಚಬೇಕಾದ್ರೆ ಕಣ್ಣೀರು, ತಿನ್ಬೇಕಾದ್ರೆ ಕಣ್ಣೀರು. ತನಗೆ ದುಃಖದ ಸಂಗತಿ ಅದು ಒಂದು. ಅಂದ್ರೆ ಯಾತಕ್ಕೆ ಕೇಳ್ತಾರೆ ಅಂದ್ರೆ, ಬರೀ ಸದ್ಯಕ್ಕೆ ಅಂತ ಹೇಳೋ ಹೆಂಡ ಯಾರು ಕುಡಿದ್ರು ಮನಸ್ಸು ಕೆಟ್ಟ ಕೆಡುತ್ತೆ. ಒಬ್ಬನೇ ಲೈಕಿಂಗ್ ಒಬ್ಬ ಲೈಕಿಂಗ್ ಪ್ರಶ್ನೆ ಅಲ್ಲ, ಯಾರು ಕುಡಿದ್ರು ಕೆಟ್ಟದ್ದೇನೆ, ಒಳ್ಳೇದು ಯಾರು ತಗೊಂಡ್ರು ಒಳ್ಳೇದೇನೆ. ಇದು ಯಾತಕ್ಕೆ ಹೇಳಿದೆ ಅಂದ್ರೆ, ತುಂಬಾ ಜನಗಳು ನಮ್ಮ ನಮಗೆ ಸರಿ ಅಂತ ಕಂಡ್ರೆ ಮಾಡಿಬಿಡಬಹುದು ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಪ್ರಸಾದ ಮಧಿಗಚ್ಚತಿ ಆಗಬೇಕಾದ್ರೆ ನಿಷಿದ್ಧವಲ್ಲದ ವಿಷಯಗಳನ್ನ ಜಿತೇಂದ್ರಿಯವಾದ ಮನುಷ್ಯ ಕಾಮಕ್ರೋಧಗಳನ್ನು ಬಿಟ್ಟು ಅನುಭವಿಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಪ್ರಸಾದ ಬದಿಗಚ್ಚತಿ. ಇದು ಮುಂಜಾನೆ ಘಟ್ಟ. ಸರಿ, ಪ್ರಸಾದ ಬಂದ್ರೆ ಏನಾಗುತ್ತೆ ಅಂತ ಮುಂಜಾನೆ ಪ್ರಶ್ನೆ. ಪ್ರಸಾದ ಬಂದ್ರೆ ಏನಾಗುತ್ತೆ? ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶೋ ಬುದ್ಧಿ ಪರಿ ಅವತಿಷ್ಠತಿ. ಮುಂದಿನ ಶ್ಲೋಕ ಇದೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ಅಶ್ಯ ಉಪಜಾಯತೆ. ಯಾವಾಗ ಮನಸ್ಸಿಗೆ ಪ್ರಸನ್ನತೆ ಬರುತ್ತೋ ಎಲ್ಲ ದುಃಖಗಳು ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಇದು ಅನುಭವಿಸಿ ಗೊತ್ತಾಗಬೇಕಾದಲ್ಲ ಕೂಡ. ಮನಸ್ಸಿಗೆ ದುಃಖದ ವ್ಯಥೆಯೇ ಇಲ್ಲ, ಲೈಟ್ ಬಿಲ್ ಕೊಟ್ಟಿದ್ದಿಲ್ಲ, ಗೊಂದಲವೇ ಗೊಂದಲ. ತನಗೆ ಕೂಲಿದ್ ಕೊಟ್ಟು ಬಂದ್ಬಿಟ್ಟ. ಅಬ್ಬಾ ಇನ್ನು ಗ್ಯಾರಂಟಿ, ಇನ್ನು ಲೈಟ್ ಬರೋದು ಗ್ಯಾರಂಟಿ, ನಿಶ್ಚಿಂತ. ತುಂಬ ಬದ್ದೆ ಬದ್ದು ಕಟ್ ಮಾಡಕ್ ಹೋಗೋದಿಲ್ಲ. ನೆಮ್ಮದಿ ಸಿಕ್ತು ಮನಸ್ಸಿಗೆ. ಈ ನೆಮ್ಮದಿ ಅನ್ನೋದು ಕೆಲಸ ಮಾಡಿದಾಗ ಮಾತ್ರ ಬರ್ತಾನೆ ಹೋಗುತ್ತೆ. ವಿಧಿತವಾದ ಕೆಲಸವನ್ನು ಮಾಡಿದಾಗೆಲ್ಲ ಮನಸ್ಸಿಗೆ ಒಂಥರ ವಿಚಿತ್ರವಾದ ನೆಮ್ಮದಿ. ದುಃಖ ಪರಿಹಾರ ಪ್ರಸಾದೇ ಸರ್ವ ದುಃಖಾನ ಹಾನಿಯೇ ಅಷ್ಟೇ ಉಪಜಾಯತೆ. ಎಲ್ಲ ದುಃಖಗಳ ಒಂದು ವಿಯೋಗ ಉಂಟಾಗುತ್ತೆ. ಆನಂದವಾಗಿರ್ತಾನೆ, ನಿಶ್ಚಿಂತೆಯಾಗಿರ್ತಾನೆ, ಟೆನ್ಷನ್ ಹೋಗ್ಬಿಡುತ್ತೆ ಅವನಿಗೆ. ಒಳ್ಳೆ ಆರಾಮ ಮರಿಬಿಟ್ಟಿರ್ತಾನೆ. ಟೆನ್ಷನ್ ಇದ್ದಾನೆ ಅದಕ್ಕೆ ಮರಬೇಕಾಗೋದಿಲ್ಲ, ಆನಂದ ಮರಗಿರ್ತಾನೆ. ಹಾನಿರ ಶೋಭಜಾಯತೆ. ಸರಿ, ದುಃಖ ಹಾನಿ ಆದ್ರೆ ಏನ್ ಬಂದಾಗಾಯ್ತು? ಮನಸ್ಸು ಪ್ರಸನ್ನವಾದ್ರೆ ಏನಾಗುತ್ತೆ? ಭಗವಂತ ಮುಂದುವರಿಸಿ ಹೇಳುತ್ತಾನೆ, ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರಿಯವತಿಷ್ಠತಿ. ಯಾರ ಮನಸ್ಸು ಪ್ರಸನ್ನವಾಗುತ್ತೋ ಅವನಿಗೆ ಬುದ್ಧಿ ಬರುತ್ತೆ ಅಂತ ಹೇಳಿದ್ರು. ಯಾವನ ಮನಸ್ಸು ಪ್ರಸನ್ನವಾಗುತ್ತೋ ಅವನಿಗೆ ಬುದ್ಧಿ ಬರುತ್ತೆ. ಬುದ್ಧಿ ಅಂದ್ರೆ ಏನು? ಜ್ಞಾನ ಅಂತ ಅರ್ಥ. ಜ್ಞಾನ ಆಗದಲ್ಲ ಶುರುವಾಗುತ್ತೆ. ಇದು ನಮ್ಮ ಇಂದ್ರಿಯಗಳ ಪ್ರಯೋಜನ ಇದುವಂತೆ. ಯಾವನ ಮನಸ್ಸು ಪ್ರಸನ್ನವಾಗುತ್ತೋ ಅವನ ಬುದ್ಧಿಗೆ ಜ್ಞಾನ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಇವತ್ತು ಲೋಕದಲ್ಲಿ ಯಾವಾಗಲೂ ಯೋಚನೆ ಮಾಡಿ ನೋಡಿ, ಶಾಲಾ ಕಾಲೇಜುಗಳ ಮುಂದೆ ಸೈಲೆಂಟ್ ಜೋನ್ ಅಂತ ಹಾಕಿರುತ್ತಾರೆ. ಹಾರ್ನ್ ಮಾಡಬೇಡಿ, ಜೋರ ಹೋಗಬೇಡಿ, ಯಾತಕ್ಕೆ ಅಲ್ಲಿ ಪಾಠ ನಡೀತಾ ಇದೆ, ಗಲಾಟೆ ಮಾಡಬೇಡಿ ಅಂತ. ಶಾಂತ ಪರಿಸರದಲ್ಲಿ ಜ್ಞಾನ ಕಾರ್ಯವಾಗಬೇಕು. ಶಾಂತ ಪರಿಸರದಲ್ಲಿ ಜ್ಞಾನ ಕಾರ್ಯ ಆಗಬೇಕು. ನಮಗೆ ಒಂದೇನ್ ಗೊತ್ತಾಗಿದೆ, ಹೊರಗಿನ ಪರಿಸರ ಶಾಂತ ಇದ್ರೆ ಜ್ಞಾನ ಕಾರ್ಯ ಮಾಡಕ್ ಬರುತ್ತೆ ಅಂತ ಗೊತ್ತಾಗಿದೆ. ಭಗವದ್ಗೀತೆ ಹೇಳುತ್ತೆ, ಮನಸ್ಸಿನ ಒಳಗಿನ ಪರಿಸರ ಶಾಂತವಾಗಬೇಕು ಅಂತ ಹೇಳ್ತಾರೆ. ಹೊರಗೆ ಕಾಮ ಇದೆ, ಒಳಗೆ ಡಿಸ್ಟರ್ಬೆನ್ಸ್ ಏನ್ ಮಾಡ್ತೀವಿ ಇದಕ್ಕೆ? ಈಗ ಹೊರಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತಲ ತುಂಬಿಕೊಂಡು ಆರ್ ಜನ ಗಲಾಟೆ ಮಾಡ್ತಿದ್ರೆ ಏನು ಶಾಂತಿ ಇರುತ್ತೆ ಅವನಿಗೆ? ಮನಸ್ಸಿಗೆ ನೆಮ್ಮದಿ ಬಂದಾಗ ಜ್ಞಾನ ಕಾರ್ಯ ಶುರುವಾಗುತ್ತೆ. ಅನೇಕರಿಗೆ ಆಶ್ಚರ್ಯವಾಗಬಹುದು, ಮನಸ್ಸಿಗೂ ನೆಮ್ಮದಿ, ಪರಿಸರದಲ್ಲೂ ಶಾಂತಿ. ಫಸ್ಟ್ ಕ್ಲಾಸ್ ಒಂದು ವಿಷಯ ಆಶ್ರಮ ಇರುತ್ತಲ್ಲ, ಹೊರಗೆ ಪ್ರಶಾಂತವಾದ ವಾತಾವರಣ, ಒಳಗೆ ಒಳ್ಳೆ ಕಾಮಕ್ರೋಧ ಬಿಟ್ಟ ಜೀವನ. ಫಸ್ಟ್ ಕ್ಲಾಸ್ ಆಗಿ ಓದಿದ್ದು ತಪಸ್ ಮಾಡಿದ್ದು ಮಾಡಿದ್ದೇನೆ. ಇದೆಲ್ಲ ಒಂದೊಂದು ಚೇಂಜ್ ಮಾಡಕ್ ಹೋದ್ರೆ ಇಲ್ಲ, ಹೊರಗೆ ಡಿಸ್ಟರ್ಬೆನ್ಸ್ ಇರುತ್ತೆ, ಒಳಗೆ ಡಿಸ್ಟರ್ಬೆನ್ಸ್, ಯಾವ್ದು ಇಟ್ಕೋಬೇಕು ನಾವೀಗ? ಹೇಳ್ತಾರೆ, ಹೊರಗೆ ಡಿಸ್ಟರ್ಬೆನ್ಸ್ ಇದೆ, ಹೊರಗೆ ಡಿಸ್ಟರ್ಬೆನ್ಸ್ ಇದೆ, ಒಳಗೆ ಡಿಸ್ಟರ್ಬೆನ್ಸ್ ಇಲ್ಲ, ಸ್ಟಿಲ್ ಓದಕ್ ಬರುತ್ತೆ, ಸ್ಟಿಲ್ ಓದಲಿಕ್ಕೆ ಸಾಧ್ಯ. ಎಷ್ಟೋ ಸಲ ಈ ನಮ್ಮ ಪಬ್ಲಿಕ್ ಎಕ್ಸಾಮ್ಸ್ ಬರೋದೆಲ್ಲ ಈ ಚೈತ್ರ ವೈಶಾಖದಲ್ಲಿ. ಸಾಮಾನ್ಯವಾಗಿ ಒಳ್ಳೆ ಮದುವೆ ಮಾತಾಡೋದು ಒಂದು ಪಕ್ಕದಲ್ಲಿ ಛತ್ರ ಇದ್ದೇ ಇರುತ್ತೆ, ಅವ್ರು ಬೈಕ್ ಹಾಕಿಯೇ ಇರ್ತಾರೆ, ಬಿಡೋದಿಲ್ಲ, ಒದರ್ತಾ ಇರುತ್ತೆ. ವಿದ್ಯಾರ್ಥಿಗಳು ಓದ್ತಾನೆ ಇರ್ತಾರೆ ಈ ತಮಾಷೆ ಅಂತ ಕೇಳಿದ್ರು. ಇದು ಹಾಸ್ಟೆಲ್ಗಳಂತ ಕೆಲವು ಹಾಸ್ಟೆಲ್ಗಳು ಎಷ್ಟು ತಪ್ಪು ಮಾಡ್ತಾರೆ ಅಂದ್ರೆ, ಭಾರಿ ತಪ್ಪು ಮಾಡ್ತಾರೆ. ಹಾಸ್ಟೆಲ್ ಆ ಟೈಮ್ನಲ್ಲಿ ಮದುವೆ ಕೊಟ್ಬಿಡ್ತಾರೆ, ಬಂದು ಹಾಸ್ಟೆಲ್ ಹುಡುಗರು ಓದ್ಬೇಕು ಪಾಪ, ಮದುವೆ ಕೊಟ್ಟಿರ್ತಾರೆ. ಆದ್ರೆ ಹುಡುಗರು ಓದ್ತಾರೆ, ಪಾಸ್ ಆಗಿ ಆಗ್ತಾರೆ, ಎಷ್ಟು ಸರ್ ಕ್ಲಾಸ್ ತಗೊಂಡ್ಬಿಡ್ತಾರೆ. ಯಾಕೆ ಗೊತ್ತಾ? ಪಕ್ಕದಲ್ಲಿ ವಾಡಗಳು ಗೊತ್ತಿದ್ರು ಕೂಡ, ಕೆಟ್ಟ ಕೆಟ್ಟ ಹಾಡು ಹಾಕಿದ್ರು ಕೂಡ ಒಂದು ಮನಸ್ಸಿನಲ್ಲಿ ಶಾಂತಿ ಇದೆ, ಗುರಿ ಇದೆ, ಓದಲೇಬೇಕು ಅಂತ ಇದೆ ಅವರಿಗೆ, ತಕ್ಷಣ ಓದಿ ಪಾಸ್ ಆಗಿಬಿಡ್ತಾರೆ. ಆದ್ರೆ ಮನಸ್ಸಿನ ಒಳಗೆ ಶಾಂತಿ ಇದ್ದೇನೆ, ಅದು ಏರ್ ಕಂಡೀಷನ್ ರೂಮಲ್ಲಿ ಮನುಷ್ಯರು ಕೂಡ ನಿದ್ದೆ ಹೊಡಿತಾರೆ, ಅವ್ರು ಓದಲಿಕ್ಕಾಗೋದಿಲ್ಲ ಅವನು. ಯಾಕೆ ಮನಸ್ಸಲ್ಲೇ ಶಾಂತಿ ಇಲ್ಲ ಅವನು. ಅರ್ಥ ಮಾಡಿಕೊಂಡ್ರೆ ಇವತ್ತು ಯಾವ ಕಾಲದಲ್ಲ ಇದ್ದೇ ಗೊತ್ತಾ? ಇದು ಕಲಿಯುಗ. ಹೊರಗೆ ಶಾಂತಿ ಎಕ್ಸ್ಪೆಕ್ಟ್ ಮಾಡೋ ಕಾಲ ಅಲ್ಲ ಇದು. ಹೊರಗೆ ಶಾಂತಿ ಎಕ್ಸ್ಪೆಕ್ಟ್ ಮಾಡೋ ಸಾಧ್ಯವೇ ಇಲ್ಲ. ಹೊರಗಲ್ಲ, ಮನೆಯೊಳಗೆ ಶಾಂತಿ ಇರೋದಿಲ್ಲ. ಇಬ್ರು ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ, ಏನೇನೋ ಗಲಾಟೆಗಳು, ನೂರಾರು ಹವ್ಯಾಸಗಳು, ಅಥವಾ ಫ್ರೆಂಡ್ಸ್ ಬಂದು ಅವ್ರು ಕೂಗ್ತಾ ಇರ್ತಾರೆ, ಏನ್ ಮಾಡ್ಬೇಕು ಅದಕ್ಕೆ? ಅದಕ್ಕೆ ಹೊರಗಿನ ಶಾಂತಿನ ಎಕ್ಸ್ಪೆಕ್ಟ್ ಮಾಡಬೇಡಿ, ಮನಸ್ಸಿನ ಒಳಗೆ ಶಾಂತಿ ಎಕ್ಸ್ಪೆಕ್ಟ್ ಮಾಡಿ. ಮನಸ್ಸಿನ ಒಳಗೆ ಶಾಂತಿ ಇದ್ರೆ ಸಾಕು, ಅದು ಬರೋದು ಯಾವಾಗ? ಕಾಮ, ಕ್ರೋಧ, ಲೋಭ, ಮೋಹ ಗೆದ್ದು ಬಿಟ್ಟಾಗ ಸಾಧ್ಯ. ಅದು ಯಾವಾಗ ಮನಸ್ಸಿಗೆ ಶಾಂತಿ ಬರುತ್ತಲ್ಲ ಅವಾಗ ಜ್ಞಾನ ಬರುತ್ತೆ. ಓದಕ್ಕೆ ಸಾಧ್ಯವಾಗುತ್ತಲ್ಲ ಅವಾಗ ಜ್ಞಾನ ಬರುತ್ತೆ ಅಂತ ಅರ್ಥ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ತತ್ವಶಾಸ್ತ್ರದ ಅಧ್ಯಯನಕ್ಕೆ ಮನೋಭೂಮಿಕೆ ಹೇಗಿರಬೇಕು ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ತತ್ವಶಾಸ್ತ್ರದ ಅಧ್ಯಯನಕ್ಕೆ ಮನಸ್ಸಿನ ಭೂಮಿಕೆ ಇರಬೇಕಾದ ರೀತಿ ಭಗವಂತನ ಮುಂದೆ ಇಡ್ತಾ ಇದ್ದಾನೆ. ಇವತ್ತಿನ ವೇದಾಂತ ಯಾತಕ್ಕೆ ತಿಳಿದಿಲ್ಲ ಅಂದ್ರೆ ಮನಸ್ಸಿನ ನೆಮ್ಮದಿನೇ ಇಲ್ಲ ನಮಗೆ. ನೂರಾರು ಗೊಂದಲಗಳಾದ್ದರಿಂದ ಕೃಷ್ಣ ಹೇಳಬೇಕು. ಪಾಪ ಕೃಷ್ಣ ಹೇಳ್ತಾನೆ ಅಷ್ಟೇ ಹೊರತು ನಮಗೇನು ಉದ್ಯೋಗ ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಡುತ್ತೆ. ಕೃಷ್ಣ ಹೇಳ್ತಾನೆ, ಕೃಷ್ಣ ಹೇಳಿ ತಿಳಿಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ ಬೇಕು. ನೆಮ್ಮದಿ ಬರಬೇಕಾದ್ರೆ ಈ ಜೀವನ ಕ್ರಮ ಸುವ್ಯವಸ್ಥಿತವಾಗಬೇಕು. ಏಕಾದಶಿಯಾದ ವ್ರತಗಳನ್ನು ಮಾಡಿ ಉಪವಾಸ ವ್ರತವನ್ನು ಮಾಡಬೇಕು. ದ್ವಾದಶಿ ಏಕಾದಶಿ ನಮ್ಮ ಶಾಸ್ತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ? ಬರೀ ಏಕಾದಶಿ ಮಾಡಿ, ಏಕಾದಶಿ ಮಾಡಿ, ಏಕಾದಶಿ ಮಾಡಿ ಅಂತ ಹೇಳಿಲ್ಲ. ದ್ವಾದಶಿ ಪಾಲನೆ ಮಾಡಿ 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 ಅಂತ ಹೇಳುತ್ತೆ. ನಮ್ಮ ಜೊತೆಗೆ ಬರೀ ಮಾಡಬಹುದು ಅಂತ ಹೇಳಿದ್ರೆ ಮಾಡಲೇಬೇಕು ಅಂತ ಹೇಳುತ್ತೆ. ಮತ್ತೆ ಏಕಾದಶಿ ಮಾಡಲೇಬೇಕು ಅಂತ ಹೇಳಿದ್ರೆ ಶಾಸ್ತ್ರ ದ್ವಾದಶಿ ಪಾಲನೆ ಮಾಡಲೇಬೇಕು ಅಂತ ಹೇಳುತ್ತೆ. ಅಂದ್ರೆ ಜಿತೇಂದ್ರಿಯನಾಗಬೇಕು ಅಂತ ಹೇಳಿದ್ರೆ ಶಾಸ್ತ್ರ ನೀನು ವಿಷಯೋಪಯೋಗನ ಬಿಡಬೇಡ ಅಂತಾನೆ ಎಚ್ಚರಿಕೆ ಕೊಡ್ತಾ ಇದೆ. ಅಂದ್ರೆ ಏಕಾದಶಿ ಉಪವಾಸ ದ್ವಾದಶಿ ಪಾಲನೆಗಳು ಅಂದ್ರೆ ಒಂದೇ, ಸುಖದ ಮೇಲೆ ಪ್ರೀತಿ ಮತ್ತು ಇಂದ್ರಿಯ ನಿಗ್ರಹ ಅಂದ್ರೆ ಒಂದೇ, ಅದನ್ನು ಸಾಧಿಸಲಿಕ್ಕೆ ಎರಡು ಬಂದಿ. ದ್ವಾದಶಿ ಪಾಲನೆ ಮಾಡು, ಹುಚ್ಚಪತ್ತೆ ತಿನ್ಬೇಡ, ಮತ್ತೆ ಗೀತ ಪದಾರ್ಥ ಮಾತ್ರ ತಿನ್ನು ಅಂತ ಹೇಳಿದ್ದಾರೆ. ಅದು ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ನು ಅಂತ ಹೇಳಿದ್ದಾರೆ. ಇದು ಜೀವನದ ಕ್ರಮ. ಹಾಗೆ ಮಾಡಿದರೆ ಮನಸ್ಸಿನೊಳಗೆ ತತ್ವಜ್ಞಾನಕ್ಕೆ ಅರ್ಹತೆ ಬರೋದ್ರಿಂದ ಪಾಠಕ್ಕೆ ಕೇಳಿದ್ರೆ ಅರ್ಥ ಆಗುತ್ತೆ, ಪ್ರವಚನ ಕೇಳಿದ್ರೆ ಅರ್ಥ ಆಗುತ್ತೆ, ಪುಸ್ತಕ ಓದಿದ್ರೆ ಅರ್ಥ ಆಗುತ್ತೆ, ಅನುಷ್ಠಾನ ಮಾಡಕ್ ಮನಸ್ಸು ಬರುತ್ತೆ, ಸಿದ್ಧಿ ಗಳಿಸೇ ಗಳಿಸ್ತಾನ. ಆಗ ವೆಹಿಕಲ್ ಹೋಗ್ತಿರ್ಬೇಕಾದ್ರೆ ತುಂಬಾ ಸೌಂಡ್ ಆಗುತ್ತಲ್ಲ, ಡ್ರೈವರಿಗೆ ಭಾರಿ ಗಡಿಬಿಡಿ, ಏನೋ ಬಾಗಿಲು ಹಾಕಿಲ್ಲ ಅಂತ ಕಾಣುತ್ತೆ ನೋಡಿ ಅಂತ ಹೇಳ್ತೇನೆ. ಯಾವ್ದೋ ಬಾಗಿಲು ಹಾಕಿಲ್ಲ, ಸ್ವಲ್ಪ ಸರಿಯಾಗಿ ಹಾಕೊಡಿ ಅಂತ ಹೇಳ್ತಾನೆ. ಯಾಕೋ ಇಂಜಿನ್ ಸ್ವಲ್ಪ ಇದಾಗಿದೆ, ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಸೌಂಡ್ ಅಲ್ಲಿ ಸುಮ್ಮನೆ ಹೋಗ್ತಿರುತ್ತಲ್ಲ, ಖುಷಿಯೋ ಖುಷಿ ನೋಡಿ ಹೇಗಿದೆ ಕಂಡೀಷನ್, ಹೇಗಿದೆ ಅಂತ ಹೇಳ್ತಾನೆ. ಆ ಕೂತರಿಗೂ ಆನಂದ, ಅವನಿಗೂ ಆನಂದ. ಆ ದಗಳವೇ ಶಬ್ದ ಮಾಡ್ತಿದ್ರೆ ಡಿಸ್ಟರ್ಬೆನ್ಸ್ ಆಗ್ಲಿ, ಇಳಿದು ಬಿಡ್ತಾರೆ, ಬೇರೆ ಕಾರ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಡ್ತಾನೆ. ಆಗ್ಲಿ, ಇವತ್ತು ನಾವು ಹೋಗೋ ದೇಹದೊಳಗೆ ಶಾಂತಿ ಹೇಗಿರಬೇಕು, ನಮ್ಮ ಸಾಧನೆ ಮಾಡ್ತಕ್ಕಂಥ ದೇಹದೊಳಗೆ ನೆಮ್ಮದಿ ಇರಬೇಕು, ಇಂದ್ರಿಯಗಳು ಪ್ರಶಾಂತವಾಗಬೇಕು. ಅದು ಸಾಧ್ಯವಾಗುವುದು ಮೇಲಿನ ಕ್ರಮದಲ್ಲಿ ಬದುಕಿದಾಗ ಮಾತ್ರ. ಏಕಾದಶ್ಯಾದಿಗಳನ್ನು ಮಾಡಿಕೊಂಡು ಕೃಷ್ಣಾರ್ಪಣ ಬುದ್ಧಿಯಿಂದ ನಮ್ಮ ಕೈಲಾದಷ್ಟು ಕೂಡ ಕೆಟ್ಟ ಕೆಲಸಗಳನ್ನು ಬಿಟ್ಟು, ಕೈಲಾದಷ್ಟು ವಿಶ್ವ ಪ್ರಯತ್ನವನ್ನು ಮಾಡಿ ಕೆಟ್ಟ ಕೆಲಸಗಳನ್ನು ಬಿಟ್ಟು ಒಳ್ಳೆ ಕೆಲಸಗಳನ್ನು ಯಾವಾಗ ಮಾಡಲಿಕ್ಕೆ ಅಂತ ಹೋಗ್ತೇವೆ ಅವಾಗ ಪೂರ್ಣ ಸಾಧ್ಯತೆ ಇದೆ ಅಂತ ಭಗವಂತ ಹೇಳ್ತಾ, ಹೀಗೆ ಮಾಡೋದಿಲ್ಲ ಅಂತ ಯಾರಾದ್ರು ಅಂದ್ರೆ ಅವ್ರು ಏನಾಗುತ್ತೆ ಅಂತ ಹೇಳ್ತಾರೆ. ನಾಸ್ತಿ ಬುದ್ಧಿರ ಯುಕ್ತಶ್ಯ ನಚಾಯುಕ್ತಶ್ಯ ಭಾವನಾ ನಚ ಅಭಾವಯತ ಶಾಂತಿ ಅಶಾಂತಶ್ಯ ಕುತ ಸುಖಂ. ನಾಳೆ ಮತ್ತು ನಾಡಿದ್ರಲ್ಲಿ ಇರೋ ನಮ್ಮನ್ನು ಐದು ಶ್ಲೋಕದ ಜಾಸ್ತಿ ಇಲ್ಲ, ಅಷ್ಟನ್ನ ನಾಳೆ ಮತ್ತು ನಾಡಿದ್ರಲ್ಲಿ ಈ ಐದಾರು ಶ್ಲೋಕಗಳನ್ನು ಹೇಳಿ ಎರಡನೇ ಅಧ್ಯಾಯ ಈ ಸರ್ತಿ ಮಧ್ಯ ಮಧ್ಯೆ ಹೇಳ್ತಾ ಇದ್ದೇನೆ, ಗ್ಯಾರಂಟಿ ಮುಂದೆ ಮುಗಿಯುತ್ತೆ. ಆದ್ದರಿಂದ ನಿಶ್ಚಿಂತೆಯಾಗಿ ಅದನ್ನ ಕೊನೆಯ ಶ್ಲೋಕದಲ್ಲಂತೂ ಎಷ್ಟು ವಿಷಯ ಹೇಳ್ತಾನೆ ಭಗವಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದೊಂದು ಶ್ಲೋಕ ಸಣ್ಣದು ಕಾಣಿಸುತ್ತೆ, ಅರ್ಥ ಮಾಡ್ಕೊಂಡು ದೊಡ್ಡದಾಗಿ ಕಾಣಿಸುತ್ತೆ. ಅಂತ ಶ್ಲೋಕಗಳನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯಃ.